ஹரி ஓம் ஸ்ரீ குருப்பியோ நமஹ. அப்ரமம் பங்கரைத்தம் அஜடம் விமலம் சதா அனந்த தீர்த்தமத்லம் பஜே தாபத்ரயாபகம் மித்யா சித்தாந்த துத்வாந்த வித்வம்சம் சிக்ஷணா ஜெய்தீத்யாக்கியத நிர்பாசதாம் நோஹுதம்பரே அர்த்திகல்பித கல்போயம் பிரத்யத்திகத கேசரி வியாசதீர்த்தகுரு பூயாத் அஸ்மதிஷ்டாத் சித்தையே தபோ வித்யா விரக்தியாதி சத்குணோகா கராணம் வாதிராஜ குருன் வந்தே ஹைகிரீபதாஸ்ரீயான் பூஜ்ய ராகவேந்திராய சததிரமதாய பததாங்க பிரபுக்ஷயா நமதாம் காமதேனவே துர்வாய துவாந்திரவியே வைஷ்ணவேந்தீவரேந்தவே ஸ்ரீ ராகவேந்திர குருவே நமச்சிந்தையாளவே ஆபாதமொழி பரியந்தம் குருநாமாக்தியம் ஸ்மரே தின விக்னாஹ ப்ரணஷ்யந்தி சித்தியந்த மனோரதாஹ. ஹரி ஓம் ஸ்ரீ குருப்யோ நமஹ. நாவு ஹரிகதாமிரத சாரதல்லி 16ನೇ சந்தியாத தத்த ஸ்வத்ன சந்தியன்னு மாட்டா இத்தீவி. நாவு நாந்தி பத்தியன ஓதுபிட்டு மாடோண. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ನಾವು ಲಾಸ್ಟ್ ಕ್ಲಾಸ್ನಲ್ಲಿ 21ನೇ ಪದ್ಯ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ, ಅದರ ನೋಡೋಣ ಏನು ಅಂತೇಳಿ. ಪ್ರಾಯಧನ ಮದದಿಂದ ಜನರಿಗೆ ನಾಯಕ ಪ್ರಭುವೆಂಬಿ ಪೂರ್ವದಿ ತಾಯಿ ಪೊಟ್ಟೆಯಳು ಇರಲು ಪ್ರಭುವೆಂದೇಕೆ ಕರೆಯರೆಲೈ? ಕಾಯ ನಿನ್ನನು ಬಿಟ್ಟು ಹೋಗಲು ರಾಯನೀನೆಂಬುವ ಪ್ರಭುತ್ವ ಪಲಾಯನವನು ಐದಿತು. ಸಮೀಪದಲ್ಲಿ ಇದ್ದರೂ ಅದು ತೋರು, ಸಮೀಪದಲ್ಲಿ ಇದ್ದರೆ ಅದು ತೋರು. ಅದು ಸಮೀಪದಲ್ಲಿದ್ದರದು ತೋರು ಅಂದ್ರೆ ಸಮೀಪದಲ್ಲಿ ಇದ್ದರೆ ಅದು ತೋರು ಅಂತ ಹೇಳಿ, ಅಂದ್ರೆ ಇಲ್ಲಿ ಒಂದು ಚಾಲೆಂಜಿಂಗ್ ಕ್ವಶನ್, ಪ್ರಶ್ನೆ ತರ ಕೇಳ್ತಾ ಇದ್ದಾರೆ. ನಮಗೆ ಮದ, ಪ್ರಾಯ ಧನ ಮದದಿಂದ, ಪ್ರಾಯ ಮದ ಧನ ಮದ ಇವೆಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಹಂಕಾರಗಳು. ಪ್ರಾಯ ಅಂದ್ರೆ ವಯಸ್ಸು, ನಾನು ಓಹೋ ಐ ಆಮ್ ಯಂಗ್ ಅಂಡ್ ಎನರ್ಜೆಟಿಕ್ ಅಂಡ್ ನಾನು ಬಹಳ ಶಕ್ತಿಮಂತ ಅಂಥೇಳಿ ಪ್ರಾಯದ ವಯಸ್ಸಿನ ಮದ, ಇಲ್ಲ ನನಗೆ ಬೇಕಾದಷ್ಟು ದುಡ್ಡಿದೆ, ಐ ಆಮ್ ಮಲ್ಟಿ ಮಲ್ಟಿ ಮಿಲಿಯನೇರ್ ಬಿಲಿಯನೇರ್, ನನಗೆ ಏನು ಬೇಕಾದರೂ ನಾನು ಮಾಡಬಲ್ಲೆ, ದುಡ್ಡೆಲ್ಲ ನನ್ನ ಕೈಲಿ, ನನ್ನ ಕೈಲಿ ಎಲ್ಲವೂ ಇದೆ ಅಂತ ಧನ ಮದದಿಂದ ಇರುವಂತಹ ಜನರಿಗೆ, ಅಂತಹ ಜನರಿಗೆ ನಾಯಕ ಪ್ರಭು ಎಂಬಿ, ನೀನು ನಾನು ನಾಯಕ, ನನ್ನ ಪ್ರಭು, ಐ ಆಮ್ ದ ಲಾರ್ಡ್, ಐ ಆಮ್ ದ ಕಿಂಗ್, ಐ ಆಮ್ ಸೋ ಮಚ್, ಐ ಹ್ಯಾವ್ ಸೋ ಮಚ್ ಪವರ್ ಅಂತೇಳಿ ನೀನು ಹೇಳ್ಕೊಳ್ತೀಯಾ, ಜಂಭಿಷ್ಟನಾಗಿ ಮಾತಾಡ್ತೀಯ, ನಾಯಕ ಪ್ರಭು ಎಂಬಿ ಅಂತ ಎನ್ನುತ್ತೀಯ ಅಂತ ಹೇಳುತ್ತೀಯ. ಪೂರ್ವದಿ, ಇದು ನೀನು ನಾಯಕನಾಗಲಕ್ಕೆ ಮುಂಚೆ, ನಿನಗೆ ಈ ಪ್ರಾಯ ಧನಗಳ ನಿನಗೆ ಬರಲಕ್ಕೆ ಮುಂಚೆ, ನೀನು ಯಾವಾಗಾದ್ರೆ ನೀನು ತಾಯಿಯ ಹೊಟ್ಟೆಯೊಳಗೆ ಇರುವಾಗ, ತಾಯಿ ಪೊಟ್ಟೆಯೊಳಿರಲು ತಾಯಿಯ ಹೊಟ್ಟೆ ಒಳಗೆ ಇರುವಾಗ ಪ್ರಭುವೆಂದೇಕೆ ಕರೆಯರೆಲ್ಲ, ನಿನ್ನನ್ನು ಯಾರಾದರೂ ಪ್ರಭು ಪ್ರಭು ಅಂತ ಕರೆದಿದ್ದಾರೋ? ಒಂದು ತಾಯಿ ಹೊಟ್ಟೆ ಒಳಗೆ ಇರುವಾಗ ಯಾರಾದರೂ ಯಾರನ್ನಾದರೂ ಮಗುವನ್ನ ಪ್ರಭುವ ಅಂತ ಕರೆದಿದ್ದಾರೋ? ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾರಿಗೆ ಆ ತಾಯಿ ಹೊಟ್ಟೆ ಒಳಗೆ ಇರುವ ಮಗು ಪ್ರಭುವೆಂತೂ ಕಾಣಿಸುವುದಿಲ್ಲ, ಇನ್ನೂ ಚಿಕ್ಕ ಮಗು ಹುಟ್ಟಲೇ ಇಲ್ಲ ಅಂತ ಹೇಳಿ ಹಾಗೆ ಒಂದು ಕಮ್ಮಿ ದೃಷ್ಟಿಯಿಂದ ನೋಡ್ತಾಳೆ. ಅದನ್ನು ಆ ವಿಧವಾಗಿರುವಾಗ ನೀನು ನಿನ್ನ ಪ್ರಭು ಆಗಿದ್ದರೆ ಆಗಿಲ್ಲ ಅಂದ್ರೆ, ನಮ್ಗೆ ಹೇಳ್ತೀವಲ್ಲ ಅವ್ಯಕ್ತಾದಿನಿ ವ್ಯಕ್ತ ಮಧ್ಯಾಹ್ನಿ ಭಾರತ ಅವ್ಯಕ್ತ ನಿಧಾನ್ಯವತ್ತ ಕಾಬರದೇವನ ಅಂತೇಳಿ, ನಮಗೆ ಬೌದ್ಧದಲ್ಲಿ ಮುಂಚೆ ಕಾಣಿಸುವುದಿಲ್ಲ, ಮಧ್ಯೆ ಸ್ವಲ್ಪ ಹೊತ್ತಿರುತ್ತೆ, ಆಮೇಲೆ ಕೊನೆಗೆ ಇರುವುದಿಲ್ಲ. ಈ ವಿಧವಾಗಿರುವಂತಹ ಸ್ಥಿತಿಯಲ್ಲಿ ನಿನಗೆ ಯಾವುದಕ್ಕಾಗಿ ಜಂಬ ಬರಬೇಕು ಅಂತೇಳಿ ಆ ಕಾರಣದಿಂದ ಅದು ಹೇಳ್ತಾರೆ. ಸೊ ನೀನು ಅದ ಪ್ರಭು ಅಂತ ಕರೆಯಲ್ಪಡಲಿಲ್ಲ ಮುಂಚೆ ತಾಯಿಯ ಹೊಟ್ಟೆಯೊಳಗಿರುವಾಗ. ಸರಿ, ಆಮೇಲೆಲ್ಲ ಪೂರ್ತಿಯಾಗಿ ಪ್ರಭು ಆಗಿರ್ತೀಯ ಅಂದ್ರೆ ಹಾಗೂ ಇಲ್ಲ. ಕಾಯ ನಿನ್ನನ್ನು ಬಿಟ್ಟು ಹೋಗಲು, ಕಾಯ ಅಂದ್ರೆ ಶರೀರ, ನಿನ್ನನ್ನು ಬಿಟ್ಟು ಹೋಗಲು, ನಿನ್ನನ್ನು ಬಿಟ್ಟು ಹೋದಾಗ ರಾಯ ನೀನೆಂಬುವ, ರಾಯ ಅಂದ್ರೆ ರಾಜ, ಕಿಂಗ್, ರಾಯ ನೀನೆಂಬುವ ಪ್ರಭುತ್ವ, ನೀನು ಕಿಂಗ್, ನೀನು ರಾಜ ಅನ್ನೋ ಒಂದು ಪ್ರಭುತ್ವ, ಶಕ್ತಿತ್ವ, ಸಾಮರ್ಥ್ಯವನ್ನು ತಿಳಿಸುವಂತಹ ಒಂದು ಪರಿಸ್ಥಿತಿ ಪಲಾಯನವನ್ನು ಐದಿತು. ಜಸ್ಟ್ ರನ್ಸ್ ಅವೇ, ಗೋಸ್ ಅವೇ, ಪಲಾಯನ ಅಂದ್ರೆ ರನ್ನಿಂಗ್ ಅವೇ, ಪಲಾಯನವನ್ನು ಐದಿತು ಅಂದ್ರೆ ಇಟ್ ಜಸ್ಟ್ ರನ್ಸ್ ಅವೇ ಫ್ರಮ್ ಯು. ಸಮೀಪದಲ್ಲಿ ಇದ್ದರೆ ಅದು ತೋರು, ನೀನು ದೇಹ ಬಿಟ್ಟ ಮೇಲೆ ನನಗೆ ಇನ್ನು ಪ್ರಭುತ್ವ ಇದೆ ಅಂತ ಯಾರಾದರೂ ತೋರಿಸಲಿಕ್ಕೆ ಸಾಧ್ಯವಾಗತ್ತೋ? ಆಗುವುದಿಲ್ಲ. ಅದಕ್ಕೆ ಸಮೀಪದಲ್ಲಿ ಇದ್ದರೆ ನಿನ್ನ ಪ್ರಭುತ್ವ, ಕಾಯ ಬಿಟ್ಟ ಮೇಲೆ ಇನ್ನೂ ನಿನ್ನ ಹತ್ತಿರ ಇದ್ದರೆ ಅದನ್ನು ತೋರು, ಅದನ್ನು ತೋರಿಸಿಕೊಡು ಅಂತೇಳಿ ಒಂದು ಪ್ರಶ್ನೆ, ಚಾಲೆಂಜ್ ತರ ಕೇಳ್ತಾರೆ. ಅಂದ್ರೆ ಏನು ಇದರ ಉದ್ದೇಶ ಏನು ಅಂತ ಹೇಳಿದರೆ, ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ಸ್ವಾತಂತ್ರ್ಯ ಕೊಟ್ಟರೆ ಎಲ್ಲ ಸ್ವಾತಂತ್ರ್ಯ ಇದೆ, ಪ್ರಭುತ್ವ ಕೊಟ್ಟ ಮೇಲೆ ಅವನಿಗೆ ಪ್ರಭುತ್ವ ಎಲ್ಲ ಇದೆ, ಪ್ರಭುತ್ವ ಕೊಡ್ಲಕ್ಕೆ ಮುಂಚೆ ಸ್ವಾತಂತ್ರ್ಯ ಇಲ್ಲ, ಆ ಹುಟ್ಟೋದ ಮೇಲೆ ಸ್ವಾತಂತ್ರ್ಯ ಇಲ್ಲ. ಸೊ ಆ ಸ್ವಲ್ಪ ಕಾಲ ಪ್ರಭುತ್ವ ಕೊಟ್ಟಾಗ ಹೀಸ್ ಆಲ್ ಮಾಸ್ಟರ್, ತಾನೇ ಕಂಟ್ರೋಲರ್, ಹೀಸ್ ಕಂಟ್ರೋಲಿಂಗ್ ಹಿಮ್ಸೆಲ್ಫ್ ಅನ್ನುವ ಭಾವನೆ ಯಾಕೆ ಬರಕೂಡದು? ಸ್ವಲ್ಪ ಕಾಲ ಮಾತ್ರ ಅವನು ಸ್ವತಂತ್ರನಾಗಿದ್ದಾನೆ ಅಂತ ಯಾಕೆ ಭಾವನೆ ಮಾಡಕೂಡದು? ಉದಾಹರಣೆಗೆ ಲೌಕಿಕ ಉದಾಹರಣೆ ತಗೊಂಡ್ರೆ, ತಂದೆ ಒಂದು ಟಾಯ್, ಒಂದು ವಸ್ತು, ಆಟ ವಸ್ತುವನ್ನು ಮಗುವಿಗೆ ಕೊಡ್ತಾನೆ, ಕೊಟ್ಟು ಇನ್ನೇನು ಬೇಕಾದ್ರೂ ಮಾಡಿಕೊ ಅಂತ ಕೊಡ್ತಾನೆ, ಮಗುವಿಗೆ ಕೊಟ್ಟು ಬಿಟ್ಟ, ಕೊಟ್ಟಿದ್ದು ತಂದೆನೇ ಕೊಟ್ಟಿದ್ದಾನೆ, ಸ್ವತಂತ್ರ ತಂದೆಗೆ ಇದೆ. ಮಗುವಿಗೆ ಕೊಟ್ಟ, ಮಗು ಆಮೇಲೆ ತಾನು ಏನು ಬೇಕಾದ್ರೂ ಮಾಡಬಹುದು, ಮಗುಗೆ ಪೂರ್ಣ ಸ್ವಾತಂತ್ರ್ಯ ಬಂದುಬಿಡ್ತು. ಅಂದರೆ ತಂದೆ ತನ್ನ ಸ್ವಾತಂತ್ರ್ಯವನ್ನು ತೆಗೆದು ಮಗುವಿಗೆ ಕೊಟ್ಟ, ಮಗುವಿಗೆ ಸ್ವಾತಂತ್ರ್ಯ ಬಂದುಬಿಡ್ತು, ಅವನು ತನ್ನ ಇಷ್ಟ ಬಂದಂತೆ ಮಾಡಬಹುದು. ಇದೇ ವಿಧವಾಗಿ ಪರಮಾತ್ಮ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ, ಯಾವಾಗ ಕೊಟ್ಟಿದ್ದಾನೋ ಕೊಟ್ಟಷ್ಟು ಕಾಲ ನಮಗೆ ಸ್ವಾತಂತ್ರ್ಯವಿದೆ ಅಂತ ಯಾಕೆ ಭಾವನೆ ಮಾಡಕೂಡದು ಅಂತ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಇಲ್ಲಿ ಸಮಾಧಾನ ಸಿಗುತ್ತೆ. ಒಂದು ಕೊಡುವುದು ಅಲ್ಲಿ ತಂದೆ ಮಗುವ ಎಕ್ಸಾಂಪಲ್, ಲೌಕಿಕ ಎಕ್ಸಾಂಪಲ್ ನಲ್ಲಿ ತಂದೆ ಮಗುವಿಗೆ ಕೊಟ್ಟ ಮೇಲೆ ತಂದೆಗೆ ಏನು ಗೊತ್ತಿಲ್ಲ, ಮಗು ಏನು ಮಾಡ್ತಾ ಇದ್ದಾನೆ, ಆ ಆಟ ವಸ್ತು ಜೊತೆಲಿ ಹೇಗೆ ಆಡ್ಕೊಳ್ತಾನೆ, ಏನು ಗೊತ್ತಿಲ್ಲ. ತಂದೆಗೆ ಕೊಟ್ಟುಬಿಟ್ಟ ಅಂದ್ರೆ ಆಯ್ತು, ಕೊಟ್ಟುಬಿಟ್ಟ, ಪೂರ್ತಿ ಕೊಟ್ಟುಬಿಟ್ಟ, ಅವನ ಸ್ವಾತಂತ್ರ್ಯ ಕೊಟ್ಟೋಯ್ತು. ಆದರೆ ಪರಮಾತ್ಮನ ವಿಷಯದಲ್ಲಿ ಹಾಗಲ್ಲ. ಅವನು ಎಲ್ಲ ನಿತ್ಯ ಯಾವಾಗಲೂ ಕೂಡ ತನ್ನದೇ ತನ್ನ ಹತ್ರ ಇಟ್ಕೊಂಡ ಸ್ವಾತಂತ್ರ್ಯ ಮಿಕ್ಕವರು ಕೊಟ್ಟಿದ್ದಾನಂದ್ರೆ ತಾನೇ ಪ್ರವೇಶ ಮಾಡಿ ತನ್ನ ಸ್ವತಂತ್ರ ಗುಣಗಳಿಂದ ತಾನೇ ಅವರ ಒಳಗೆ ಇದ್ದು ತಂದೆ ಮಗುವಿನ ದೃಷ್ಟಾಂತದಂತೆ ಅಲ್ಲ, ಪರಮಾತ್ಮ ಯಾರಿಗಾದರೂ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ತನ್ನ ಸ್ವತಂತ್ರ ರೂಪವನ್ನು ಅವರಿಗೆ ಇಟ್ಟಿದ್ದಾನೆ ಅಂತ ಅರ್ಥ ಅಷ್ಟೇ. ತಾನೇ ಅವರ ಒಳಗೆ ಬಿಂಬರೂಪನಾಗಿ ಇದ್ದು ತಾನು ಮಾಡ್ತಾನೆ, ಅವರು ಪ್ರತಿಬಿಂಬ ಯಾವಾಗಲೂ ಬಿಂಬ ಪ್ರತಿಬಿಂಬ ಭಾವ ಇದ್ದೇ ಇದೆ. ಅಂದ್ರೆ ಪರಮಾತ್ಮ ಯಾವಾಗಲೂ ಸ್ವತಂತ್ರನೇ, ಜೀವ ಯಾವಾಗಲೂ ಅಸ್ವತಂತ್ರನೇ. ಈ ಬಿಂಬ ಪ್ರತಿಬಿಂಬ ಭಾವದ ಸರಿಯಾದ ಚಿಂತನೆ ಉಳ್ಳವರು ಯಾರು ಕೂಡ ಈ ದತ್ತ ಸ್ವಾತಂತ್ರ್ಯ ಅನ್ನುವ ಶಬ್ದಕ್ಕೆ ಪರಮಾತ್ಮ ಕೊಟ್ಟು ಬಿಟ್ಟ ಸ್ವಾತಂತ್ರ್ಯ, ಇವರ ಹತ್ತಲೇ ಇರುವಂತಹ ಸ್ವಾತಂತ್ರ್ಯ ಅಂತ ಅರ್ಥವನ್ನು ಮಾಡಲಿಕ್ಕಾಗುವುದಿಲ್ಲ. ಆ ವಿಧ ಅದಕ್ಕೆ ಇದು ಒಳ್ಳೆ ಉದಾಹರಣೆಗೆ ಹೇಳ್ತಾ ಇದ್ದಾರೆ. ಈ ಪ್ರಭುತ್ವ ಅನ್ನೋದು ಯಾವಾಗಾದ್ರೂ ನಿನ್ನ ಹತ್ತಿರ ಇದ್ರೆ, ಇಫ್ ಯು ಸೇ ಯು ಹ್ಯಾವ್ ಫುಲ್ ಕಂಟ್ರೋಲ್ ಅಂತ ಯಾವಾಗಾದ್ರೂ ತೋರಿಸ್ಕೊಡಪ್ಪ. ನೆವರ್. ಈವನ್ ವೆನ್ ಯು ಆರ್ ಸ್ಟಿಲ್ ದ ಕಂಟ್ರೋಲರ್ ಆಫ್, ನಿನ್ನ ದುಡ್ಡಿದ ಕಂಟ್ರೋಲರ್ ಅಂತ ಕಾಣಿಸಿಕೊಟ್ಟರು ಕೂಡ ಆವಾಗ ಕೂಡ ಪರಮಾತ್ಮ ನಿನ್ನ ಒಳಗೆ ಇದ್ದು ನಿನ್ನ ರಕ್ಷಣೆ ಮಾಡಿದ್ರೆ, ನಿನ್ನ ಆಯುಷ್ ಇದ್ದರೆ ನೀನು ಮಾಡ್ತೀಯ. ನಿನ್ನ ಆಯುಷ್ ಯಾವಾಗ ಒಂದು ತೆಗೆದುಬಿಟ್ರೆ ಆವಾಗ ಹೊಟ್ಟೋಗತ್ತೆ. ಆ ಕಾರಣದಿಂದ ಪರಮಾತ್ಮನೇ ತಾನೇ ಎಲ್ಲವನ್ನೂ ತನ್ನ ಕೈಲಿ ಇಟ್ಕೊಂಡಿದ್ದಾನೆ, ಯಾರಿಗೂ ಸ್ವತಂತ್ರವನ್ನು ಪೂರ್ತಿ ಕೊಟ್ಟಲಿಲ್ಲ. ಕೊಟ್ಟ ಸ್ವತಂತ್ರ ಅಂತ ಅರ್ಥ ಏನಂತ ಹೇಳಿದ್ರೆ ತಾನೇ ಸ್ವತಂತ್ರ ರೂಪನಾಗಿ ಅವರ ಒಳಗೆ ಇದ್ದಾನೆ ಅನ್ನುವುದೇ ಅರ್ಥ. ಸೊ ಇಲ್ಲಿ ಆ ಕಾರಣದಿಂದ ಅವನಿಗೆ ಯಾವ ಶಕ್ತಿ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪ್ರಾಯ ಧನ ಮದದಿಂದ ಜನರಿಗೆ ನಾಯಕ ಪ್ರಭುವೆಂಬಿ ಪೂರ್ವದಿ ತಾಯಿ ಪೊಟ್ಟೆಯೊಳು ಇರಲು ಪ್ರಭುವೆಂದು ಏಕೆ ಕರೆಯರೆಲೈ? ಕಾಯ ನಿನ್ನನ್ನು ಬಿಟ್ಟು ಹೋಗಲು ರಾಯ ನೀನೆಂಬುವ ಪ್ರಭುತ್ವ ಪಲಾಯನವನ್ನು ಐದಿತು, ಸಮೀಪದಲ್ಲಿ ಇದ್ದರೆ ಅದು ತೋರು ಅಂತ ಹೇಳಿ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದಾರೆ. ಅದಾದ ಮೇಲೆ ಪರಮಾತ್ಮ ಸರ್ವಸ್ವತಂತ್ರ ಅನ್ನುವ ಭಾವನೆಯನ್ನು ಬೇರೆ ಬೇರೆ ರೂಪಗಳಲ್ಲಿ, ಬೇರೆ ಬೇರೆ ಉದಾಹರಣೆಗಳಿಂದ, ಬೇರೆ ಬೇರೆ ವಿಷಯಗಳಲ್ಲಿ ನಮಗೆ ಹೇಳ್ತಾ ಇದ್ದಾರೆ. 22ನೇ ಪದ್ಯದಲ್ಲಿ ವಾಸುದೇವ ಏಕಪ್ರಕಾರದ ಈಶನೆನಿಸುವ ಬ್ರಹ್ಮ ರುದ್ರ ಶಚೀಸ ಮೊದಲಾದ ಅಮರರೆಲ್ಲರೂ ದಾಸರೆನಿಸುವರು. ಈ ಸುಮಾರ್ಗವ ಬಿಟ್ಟು ಸೋಹಮುಪಾಸನೆಯ ಗೈವ ನರ ದೇಹಜ ದೈಶಿಕ ಕ್ಲೇಶಗಳು ಬರಲು ಅವನೇಕೆ ಬಿಡಿಸಿಕೊಳ್ಳ ಅಂದ್ರೆ ಬಿಡಿಸಿಕೊಳ್ಳುವುದಿಲ್ಲ, ಬಿಡಿಸಿಕೊಳ್ಳುವುದಿಲ್ಲ ಯಾಕೆ ಅವನು? ಹೌ ಕಮ್ ಹೀ ಈಸ್ ನಾಟ್ ಏಬಲ್ ಟು ಗೆಟ್ ಇಟ್ ಆಫ್ ಹಿಸ್ ಓನ್ ಪ್ರಾಬ್ಲಮ್ಸ್ ಅನ್ನುವ ಇಲ್ಲಿ ಒಂದು ಪ್ರಶ್ನೆ ರೂಪದಲ್ಲಿಯೇ ಇದನ್ನು ಮುಂಚೆ ಇರ್ತಾ ಇದ್ದಾರೆ. ಏನಂತ ಹೇಳಿದರೆ ವಾಸುದೇವ, ವಾಸುದೇವ ಅಂತ ಹೇಳಿದ್ರೆ ಪರಮಾತ್ಮ ವಾಸುದೇವ, ವಾಸುದೇವ ಅಂತ ಹೇಳಿದ್ರೆ ಅನೇಕ ಅರ್ಥಗಳಿದೆ. ವಾಸನಾದ್ ವಾಸುದೇವಸಿಯ ವಾಸ್ತಂತಿ ಜಗತ್ರೇಮ್ ಸರ್ವಭೂತ ನಿವಾಸೋಸಿ ವಾಸುದೇವ ನಮಸ್ ಅಂತ ಹೇಳಿದಂತೆ ವಾಸುದೇವ ಅನ್ನೋ ಶಬ್ದಕ್ಕೆ ಒಂದು ಅರ್ಥ ಏನಂತ ಹೇಳಿದ್ರೆ ಎಲ್ಲರ ಒಳಗೆ ವಾಸ ಮಾಡುವವನು, ಎಲ್ಲರ ಒಳಗೆ ತಾನೇ ಅಂತರ್ಯಾಮಿಯಾಗಿದ್ದು ನಿಯಾಮಕನಾಗಿರುವವನು, ಸರ್ವ ನಿಯಾಮಕತ್ವ ರೂಪ. ಆ ಕಾರಣದಿಂದ ವಾಸುದೇವನನ್ನು ಹೇಳಿದ್ದಾರೆ. ಇನ್ನೊಂದು ವಾಸುದೇವ ಅಂತ ಹೇಳಿದ್ರೆ ವಾಸುದೇವ ಮುಕ್ತಿ ಪ್ರದಾಯಕ ರೂಪ ಪರಮಾತ್ಮ. ಸೊ ಇಲ್ಲಿ ಹೇಳ್ತಾ ಇದ್ರೆ ವಾಸುದೇವನು, ವಾಸುದೇವರೂಪಿ ಪರಮಾತ್ಮ ಏಕಪ್ರಕಾರದಿ ಅಂದ್ರೆ ಒಂದೇ ವಿಧವಾಗಂದ್ರೆ ಯಾವಾಗಲೂ ಕೂಡ ದೇರ್ ಇಸ್ ನೋ ಅಪ್ಸ್ ಅಂಡ್ ಡೌನ್ಸ್. ಸ್ವತಂತ್ರ ಕಮ್ಮಿ ಆಗುವುದು ಹೆಚ್ಚಾಗುವುದನ್ನು ಪ್ರಶ್ನೆಯೇ ಇಲ್ಲ, ಪೂರ್ಣ ಸ್ವತಂತ್ರ ಯಾವಾಗಲೂ ಅವನಿಗಿದೆ. ಅದಕ್ಕೆ ಅವನು ಈಶನೆನಿಸುವ, ಈಶಾ ಸರ್ವೇಶ ಸರ್ವನಿಯಾಮಕ ಸರ್ವಶಕ್ತ ಅಂತ ಕರೆಯಲ್ಪಡುತ್ತಾನೆ. ಯಾರಿಂದ ಕರೆಯಲ್ಪಡುತ್ತಾನೆ? ಈಶನು ಎನಿಸುವ, ಈಶಾ ಅಂತ ಕರೆಯಲ್ಪಡುತ್ತಾನೆ. ಲಾ ಕಂಟ್ರೋಲರ್ ಅಂತ ಆಲ್ ಕಂಟ್ರೋಲ್ ಅಂತ ಕರೆಯಲ್ಪಡುತ್ತಾನೆ. ಯಾರ ಜೊತೆಯಲ್ಲಿ? ತಾನೇ ತನ್ನನ್ನು ಕರೀತಾನೆ, ಮಿಕ್ಕವರೂ ಕರೀತಾರೆ, ಸಮಸ್ತ ಜ್ಞಾನಿಗಳು ಸರ್ವರು ತಿಳಿದವರೆಲ್ಲರೂ ಕರೀತಾರೆ. ಆ ಕಾರಣದಿಂದ ಈಶನೆನಿಸುವ ತಿಳಿದವರೆಲ್ಲರಿಂದಲೂ ಕೂಡ ಈಶಾ ಅಂತ ಕರೆಯಲ್ಪಟ್ಟವನಾಗುತ್ತಾನೆ. ಬ್ರಹ್ಮ ರುದ್ರ ಸಚೀಶಾ ಶಚೀಪತಿ ಇಂದ್ರ, ಸೊ ಬ್ರಹ್ಮದೇವರು ರುದ್ರದೇವರು ಇಂದ್ರದೇವರು ಮೊದಲಾದಂತಹ ಎಟ್ಸೆಟ್ರಾ ಮುಂತಾದ ಅಮರರು ದೇವತೆಗಳು ಎಲ್ಲರೂ ಕೂಡ ಅವರು ಅದು ಹೇಳುವುದರ ಮೂಲಕವಾಗಿ ಅವರೆಲ್ಲರೂ ಅಂತ ಹೇಳಿದ್ರೆ ಅವರೆಲ್ಲರೂ ಅವರಿಗಿಂತ ಕಳಗಿರುವಂತಹ ತೃಣಾಂತ ಸಮಸ್ತ ಜೀವರಾಶಿಗಳು ಅಷ್ಟೇ ಅಲ್ಲದೆ ಇಲ್ಲಿ ಅಮುಕ್ತ ಪ್ರಪಂಚದಲ್ಲಿರುವವರು ಮಾತ್ರವೇ ಅಲ್ಲದೆ ಮುಕ್ತ ಪ್ರಪಂಚದಲ್ಲಿರುವಂತಹ ಮುಕ್ತರು ಎಲ್ಲರೂ ಕೂಡ ದಾಸರೆನಿಸುವರು, ದಾಸರು ಅಂತ ಕರೆಯಲ್ಪಡುತ್ತಾರೆ. ಇಲ್ಲಿ ನಾವು ಇನ್ನೊಂದು ವಿಧವಾಗಿ ಇನ್ನೊಂದು ಅರ್ಥವನ್ನು, ವಿಶೇಷ ಅರ್ಥವನ್ನು ಹೇಗೆ ಹೇಳ್ತಾರಂದ್ರೆ ಬ್ರಹ್ಮ ರುದ್ರ ಇಂದ್ರ ಮೊದಲು ಅವರಿಗೆ ಮೊದಲಾದವಳು ಲಕ್ಷ್ಮೀದೇವಿ. ಸೊ ಮೊದಲು ಅಂದ್ರೆ ಒನ್ ಹೂ ಈಸ್ before them, beginning of them, or one who is in charge of them, one who is a leader of them, ಮೊದಲಾದವಳು ಅಂತ ಅಂದ್ರೆ ಅವರಿಗಿಂತಲೂ ಮುಂಚೆ ನಿಂತವಳು ಆ ಲಕ್ಷ್ಮೀದೇವಿ, ಅವರೆಲ್ಲರೂ ಕೂಡ ಮೊದಲು ಆದಂತಹ ಆ ಲಕ್ಷ್ಮೀದೇವಿ, ಅಷ್ಟೇ ಅಲ್ಲದೆ ಅಮರರೆಲ್ಲರೂ ಎಲ್ಲ ದೇವತೆಗಳು. ಇಲ್ಲ, ಅಮರರು ಅಂದ್ರೆ ಸಾವು ಇಲ್ಲದವರು, ಸಾವು ಇಲ್ಲದವರು ಅಂತ ಹೇಳಿದ್ರೆ ಅಮರರೆಲ್ಲರೂ ಅಂದ್ರೆ ಎಲ್ಲ ದೇವತೆಗಳಂತ ಮುಖ್ಯವಾದ ಅರ್ಥ. ಇನ್ನೊಂದು ವಿಶೇಷ ಅರ್ಥ ತಗೊಂಡ್ರೆ ಸಾವು ಇಲ್ಲದ ಯಾವುದು? ಜೀವಗಳು, ಜೀವ ಸ್ವರೂಪ ಯಾವುದಿದೋ ಆ ಸ್ವರೂಪಕ್ಕೆ ದೇಹಕ್ಕೆ ಯಾವಾಗೂ ಸಾವಿಲ್ಲ. ಸೊ ಅದಕ್ಕೆ ಅಮರರೆಲ್ಲರೂ ಅಂದ್ರೆ ಎಲ್ಲ ಜೀವಗಳು, ನಾಟ್ ಓನ್ಲಿ ದೇಹಗಳು ಮಾತ್ರವೇ ಅಲ್ಲ, ಅಂದ್ರೆ ದೇಹ ಧಾರಣೆ ಮಾಡಿದಂತಹ ಈ ರೂಪದಲ್ಲಿರುವ ಬ್ರಹ್ಮರುದ್ರಾದಿಗಳು ಮಾತ್ರವೇ ಅಲ್ಲದೆ ಆ ಒಳಗಿರುವಂತಹ ಜೀವಗಳು, ಜೀವಗಳಂತ ಹೇಳಿದ ಮೂಲಕವಾಗಿ ಮುಕ್ತರಾದವರು ಕೂಡ ಎಲ್ಲರೂ ಕೂಡ, ಸಮಸ್ತ ಜೀವಗಳು ಕೂಡ ಎಲ್ಲರೂ ಕೂಡ ದಾಸರೆನಿಸುವರು, ದಾಸರು ಅಂತ ಕರೆಯಲ್ಪಡುತ್ತಾರೆ. ಯಾವಾಗಲೂ ಕೂಡ ಇದೆ, ನಿತ್ಯವೂ ಕೂಡ ಈಶ ದಾಸ ಭಾವನೆ ಯಾವಾಗಲೂ ಇರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಂತಹ ಈಶದಾಸ ಭಾವನೆ ಇರುವಾಗ ಯಾರೂ ಕೂಡ ಈ ಸುಮಾರ್ಗವ ಬಿಟ್ಟು ಇಂತಹ ಒಂದು ಒಳ್ಳೆಯದಾದಂತಹ ಪರಮಾತ್ಮನ ಸ್ವಾತಂತ್ರ್ಯ ಚಿಂತನೆ ಮಾಡುವಂತಹ ಈ ಒಳ್ಳೆ ಮಾರ್ಗವನ್ನು, ಶೋಭನವಾದ ಮಾರ್ಗವನ್ನು, ಸುಮಾರ್ಗ, ಸುಶುಭಪ್ರದವಾದಂತಹ ಮಾರ್ಗ, ಶೋಭಕರವಾದಂತಹ ಶೋಭನಾಕರವಾದಂತಹ ಮಾರ್ಗ, ಈ ಸುಮಾರ್ಗವನ್ನು, ಒಳ್ಳೆ ಮಾರ್ಗವನ್ನು, ದಾರಿಯನ್ನು ಬಿಟ್ಟು ಸೋಹಂ ಉಪಾಸನ ಸಹ ಅಹಂ, ಸ್ವತಂತ್ರನಾದ ಆ ಪರಮಾತ್ಮನೇ ನಾನಾಗಿದ್ದೀನಿ, ನಾನೇ ಸ್ವತಂತ್ರನಾದ ಪರಮಾತ್ಮ ಆಗಿದ್ದೀನಿ ಅನ್ನುವಂತಹ ಉಪಾಸನೆ ಯಾರು ಮಾಡ್ತಾರೆ, ಅಂತಹ ಉಪಾಸನೆ ಮಾಡುವವರಿಗೆ ಒಂದು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದಾರೆ, ಯಾರು ನಾನೇ ದೇವರು, ನಾನೇ ದೇವರು ಅಂತ ಉಪಾಸನೆ ಯಾರು ಮಾಡ್ತಾರೋ ಅಂತಹ ಅವರು ಸೋಹಂ ಉಪಾಸನೆಯನ್ನು ಕೈವವ ಅಂದ್ರೆ ಮಾಡುವಂತಹ ನರ ಮನುಷ್ಯನು, ಅವನು ಏನು ಮಾಡಬೇಕು? ಈ ದೇಹದ ದೈಹಿಕ ಕ್ಲೇಶಗಳು ಬರಲು ಅವನೇಕೆ ಬಿಡಿಸಿಕೊಳ್ಳ. ಅಂದ್ರೆ ಅವನು ಮುಂಚೆ ಜ್ಞಾನಿಗಳೆಲ್ಲ ಕೂಡ ದಾಸೋಹಂ ಉಪಾಸನೆ ಮಾಡ್ತಾರೆ, ನಾನು ದಾಸ, ಅವನು ಈಶ, ಅಹಂ ದಾಸ, ದಾಸಃ ಅಹಂ, ನಾನು ದಾಸ, ನಾನು ದಾಸ ಅಂತ ಉಪಾಸನೆ ಮಾಡುವವರು ಸಜ್ಜನರಾದರೆ ಆ ದಾ ತೆಗೆದುಬಿಟ್ಟು ಸೋಹಂ ಸೋಹಂ ಅಂತೇಳಿ ಅವನೇ ನಾನು, ಅವನೇ ನಾನು ಅಂತ ಉಪಾಸನೆಯನ್ನು ಮಾಡ್ತಾರೆ. ಇಂತಹ ಮನುಷ್ಯ ದೇಹ ಜ ದೇಹಕ್ಕೆ ಹುಟ್ಟಿರುವಂತಹದ್ದು, ಅಂದ್ರೆ ದೇಹಕ್ಕೆ ಬರುವಂತಹ ರೋಗಾದಿಗಳು, ರೋಗ ರುಜಿನಗಳು ಇವೆಲ್ಲವೂ ಕೂಡ ದೈಹಿಕ ದೇಶದ ಮೂಲಕವಾಗಿ, ಅಂದ್ರೆ ನ್ಯಾಚುರಲ್ ಕ್ಯಾಲಾಮಿಟೀಸ್ ಆಗಬಹುದು, ಬೇರೆ ಬೇರೆ ದೇಶಗಳಲ್ಲಿ ಬರುವುದು, ಬೇರೆ ಬೇರೆ ಕಾರ್ಯಗಳಲ್ಲಿ ನಾವು ಬರುವಂತಹದ್ದು, ಈ ದೇಶ ಸಂಬಂಧವಾದ ಕಷ್ಟಗಳು, ಕ್ಲೇಶಗಳು, ಕಷ್ಟ ನಷ್ಟ ಕ್ಲೇಶ ದುಃಖಗಳು ಯಾವುದು ಬರುತ್ತೋ ಅವೆಲ್ಲವೂ ಬರಲು, ಅವು ಬರುವಾಗ ಅವನು ಅಂತಹ ನರ, ಅಂತಹ ಮನುಷ್ಯ, ಸೋಹಂ ಉಪಾಸನೆ ಮಾಡುವಂತಹ ಮನುಷ್ಯ, ಅವನು ಏಕೆ ಬಿಡಿಸಿಕೊಳ್ಳ ಆ ಕ್ಲೇಶಗಳನ್ನು, ಆ ಕಷ್ಟಗಳನ್ನು ತಾನು ಯಾವ ಕಾರಣದಿಂದ ಬಿಡಿಸಿಕೊಳ್ಳಾರದೇ ಇರ್ತಾನೆ, ಅದನ್ನು ತಪ್ಪಿಸಿಕೊಳ್ಳಕ್ಕೆ ಅವನಿಂದ ಆಗುವುದಿಲ್ಲ, ಮತ್ತು ಅವನು ನಾನೇ ದೇವರಂತಾನೆ, ಆದರೆ ಎಲ್ಲ ಕಷ್ಟಗಳಿಂದ ಒದ್ದಾಡ್ತಾ ಇರ್ತಾನೆ. ಸೊ ಇಂತಹ ಒಂದು ಮೂರ್ಖ ಅಜ್ಞಾನದಲ್ಲಿ ಇರುವಂತಹವನು, ಅವನು ಹೇಳ್ತಾನೆ ನಾನು ದೇವರು, ಆದರೆ ನನಗೆ ಗೊತ್ತಿಲ್ಲ, ಅಜ್ಞಾನದಲ್ಲಿ ಇದ್ದೀನಿ, ಅದಕ್ಕೆ ನಾನು ದೇವರಂತ ಗೊತ್ತಾಗ್ತಾ ಇಲ್ಲ ಅಂತೇಳಿ. ಅಜ್ಞಾನದಲ್ಲಿದ್ದರೂ ದೇವರಂತ ಗೊತ್ತಾಗದೇ ಇದ್ದರೂ ಕೂಡ ಅವನಿಗೆ ಶಕ್ತಿ ಇದ್ದರೆ, ತಾನೇ ದೇವರಾಗಿದ್ದರೆ ತನ್ನ ದುಃಖಗಳನ್ನು ತಾನು ನಾಶ ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾನೆ, ಆದರೆ ಅವನಿಂದ ಆಗೋದಿಲ್ಲ ಅದು. ಆ ಕಾರಣದಿಂದ ಇದು ಸೋಹಂ ಅನ್ನುವ ಉಪಾಸನೆಯೇ ಅರ್ಥರಹಿತವಾದ ಮಂದತಮಸ್ಸಿಗೆ ಕರ್ಕೊಂಡು ಹೋಗುವಂತಹ ಉಪಾಸನೆ ಆಗಿದೆ. ಅದು ಕುಮಾರ್ಗ, ದುಷ್ಟವಾದ ಕುತ್ಸಿತವಾದ ಮಾರ್ಗ. ಆ ನಾವು ಒಳ್ಳೆ ಸುಮಾರ್ಗವನ್ನು ಬಿಟ್ಟು ಈ ಕುತ್ಸಿತವಾದ ಮಾರ್ಗವನ್ನು ಹಿಡಿದರೆ ಆ ಸುಮಾರ್ಗದಿಂದ ಮೋಕ್ಷಕ್ಕೆ ಹೋಗುವುದಕ್ಕೆ ಬದಲು ಈ ಕುತ್ಸಿತವಾದ ಮಾರ್ಗದಿಂದ ಅಂಧತಮಸ್ಸಿಗೆ ಹೋಗುವುದಾಗತ್ತೆ. ಆ ಕಾರಣದಿಂದ ಯಾವುದು ಸುಮಾರ್ಗ ಯಾವುದು ಕುಮಾರ್ಗ ಅನ್ನುವುದನ್ನು ತಿಳ್ಕೊಂಡಿರಬೇಕು ನಾವು ಅಂತೇಳಿ, ಈ ಇಷ್ಟೇ ಅಲ್ಲದೆ ಏಕ ಪ್ರಕಾರ ಅಂದ್ರೆ ಒಂದೇ ಪ್ರಕಾರ ಅಂತ ಹೇಳುವುದರ ಮೂಲಕವಾಗಿ ಅವನೇ ಯಾವಾಗಲೂ ಈಶ, ಪ್ರತಿ ಕ್ಷಣವು, ಪ್ರತಿ ಕ್ಷಣವೂ ಮಿಕ್ಕವರೆಲ್ಲರೂ ದಾಸರು. ಇದು ಏಕ ಪ್ರಕಾರದಲ್ಲಿ ಇರುವಂತಹ ಉಪಾಸನೆ. ಈಶರು ದಾಸರಾಗುವುದಿಲ್ಲ, ಈಶನಾದ ಪರಮಾತ್ಮ ಯಾವತ್ತೂ ದಾಸನಾಗುವುದಿಲ್ಲ. ದಾಸರಾದವರು ಸಮಸ್ತ ಜೀವರಾಶಿಗಳಲ್ಲಿ ಯಾರೂ ಕೂಡ ಯಾವತ್ತೂ ಕೂಡ ಈಶರಾಗುವುದಿಲ್ಲ. ಈ ಈಶ ದಾಸದ ಒಂದು ಸಂಬಂಧ ಯಾವಾಗಲೂ ಒಂದೇ ಪ್ರಕಾರವಾಗಿರುತ್ತೆ ಅನ್ನುವುದನ್ನು ತಿಳ್ಕೊಳ್ಳುವುದೇ ಈ ನಮಗೆ ತತ್ವಸ್ವಾತಂತ್ರ್ಯದಲ್ಲಿ ಬರುವಂತಹ ಮತ್ತು ಬರುವ ವಿಚಾರವಾಗಿದೆ. ಸೊ ಅದನ್ನು ನಾವು ಅದಕ್ಕೆ ವಾಸುದೇವ ಏಕ ಪ್ರಕಾರದ ಈಶನೆನಿಸುವ ಬ್ರಹ್ಮ ರುದ್ರ ಶಚೀಸ ಮೊದಲಾದ ಅಮರರೆಲ್ಲರೂ ದಾಸರೆನಿಸುವರು. ಈ ಸುಮಾರ್ಗವ ಬಿಟ್ಟು ಸೋಹಂ ಉಪಾಸನೆಯ ಗೈವ ನರ ದೇಹಜ ದೈಹಿಕ ಕ್ಲೇಶಗಳು ಬರಲು ಅವನೇಕೆ ಬಿಡಿಸಿಕೊಳ. ನರ ಅಂದ್ರೆ ಮನುಷ್ಯ, ದೇಹಜ ಅಂದ್ರೆ ದೇಹಕ್ಕೆ ಹುಟ್ಟುವುದು, ದೈಹಿಕ ಅಂದ್ರೆ ದೇಶ ಸಂಬಂಧವಾದದ್ದು, ಕ್ಲೇಶಗಳು ಅಂದ್ರೆ ದುಃಖಗಳು ಕಷ್ಟಗಳು ನಷ್ಟಗಳು ಇವೆಲ್ಲವೂ ಕೂಡ ಬಂದರೆ ಅವನು ತಪ್ಪಿಸಿಕೊಳ್ಳಕ್ಕೆ ಅವನಿಂದ ಆಗುವುದಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಇದಾದ ಮೇಲೆ 23ನೇ ಪದ್ಯ, ನೆಕ್ಸ್ಟ್ ಒನ್. ಆ ಪರಬ್ರಹ್ಮನಲ್ಲಿ ತ್ರಿಜಗದ್ ವ್ಯಾಪಕತ್ವ ನಿಯಾಮಕತ್ವ ಸ್ಥಾಪಕತ್ವ ವಶತ್ವ ಈಶತ್ವಾದಿ ಗುಣಗಳಿಗೆ ಲೋಪವಿಲ್ಲ, ಏಕಪ್ರಕಾರ ಸ್ವರೂಪವೆನಪುವು, ಸರ್ವಕಾಲದಿ ಪೋಪುವಲ್ಲವು ಜೀವರಿಗೆ ದಾಸತ್ವದ ಉಪಾಧಿ ಅನ್ನೋದನ್ನ ಹೇಳ್ತದೆ. ಅಂದ್ರೆ ಆ ಪರಬ್ರಹ್ಮ, ಪರಬ್ರಹ್ಮ ಅಂದ್ರೆ ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ, ಪರಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮಕ್ಕಿಂತಲೂ ಶ್ರೇಷ್ಠನಾದವನು ಪರಬ್ರಹ್ಮ ಅಂದ್ರೆ ಪರಾತ್ಪರನಾದ ಆ ಪರಮಾತ್ಮ ವಿಷ್ಣುವಿಗೆ ಪರಬ್ರಹ್ಮ ಅಂತ ಕರೀತಾರೆ. ಅಂತಹ ಆ ಪರಬ್ರಹ್ಮನಲ್ಲಿ, ಆ ನಾರಾಯಣನಲ್ಲಿ ತ್ರಿಜಗದ್ ವ್ಯಾಪಕತ್ವ, ಮೂರು ಲೋಕಗಳಲ್ಲಿ ವ್ಯಾಪಿಸಿರುವಂತಹದ್ದು, ಮೂರು ಲೋಕಗಳಂದ್ರೆ ಉದ್ಧ ಲೋಕಗಳು, ಅಧೋ ಲೋಕಗಳು, ಮಧ್ಯದಲ್ಲಿರುವ ಲೋಕಗಳು, ಇಲ್ಲ ಚತುರ್ದಶ ಜಗತ್ತು, 14 ಲೋಕಗಳು. ತ್ರಿಜಗತ್ ಅಂದ್ರೆ ತ್ರೀ ಅಪ್ ಡೌನ್ ಅಂಡ್ ಮಿಡಲ್ ಅಂತ ಇರುವಂತಹದ್ದಂತ ಹಾಗೆ ತಗೊಂಡ್ರೆ ನಾವು 14 ಲೋಕಗಳಂತ ತಗೊಂಡ್ರು ಅದು ಎಲ್ಲವೂ ಹೇಗೆ ಹೇಳಿದ್ರು ಕೂಡ ಬೇಸಿಕಲಿ ಎಲ್ಲ ಪ್ರಪಂಚ ಸಮಸ್ತ ಜಗತ್ತಿನಲ್ಲಿ ಕೂಡ ವ್ಯಾಪಕತ್ವ ಪರಮಾತ್ಮ ವ್ಯಾಪಿಸಿ ಇರುವಂತಹದ್ದು. ನಿಯಾಮಕತ್ವ ಅಂದ್ರೆ ಅವನು ನಿಯಮನ ಮಾಡುವುದು, ಈ ಎಲ್ಲರನ್ನು ತಾನೇ ನಿಯಮನ ಮಾಡ್ತಾನೆ, ಅವನನ್ನು ಯಾರೂ ನಿಯಮನ ಮಾಡುವುದಿಲ್ಲ, ಅವನು ಎಲ್ಲರನ್ನು ನಿಯಮನ ಮಾಡ್ತಾನೆ. ಅದಕ್ಕೆ ಸರ್ವಾಂತರ್ಯಾಮಿ ಅನ್ನುವ ಶಬ್ದ ಕೇವಲ ಪರಮಾತ್ಮ ಒಬ್ಬನಿಗೆ ಪೂರ್ಣವಾಗಿ ಅನ್ವಯವಾಗುತ್ತೆ, ಮಿಕ್ಕ ಯಾರಿಗೂ ಕೂಡ ಅದು ಪೂರ್ಣವಾಗಿ ಅನ್ವಯವಾಗುವುದಿಲ್ಲ. ಅವರವರು ನಿಯಮನ ಮಾಡ್ತಾರೆ ಅಂದ್ರೆ ಪರಮಾತ್ಮನ ಅನುಗ್ರಹದಿಂದ, ಪರಮಾತ್ಮನ ಆಜ್ಞೆಯಿಂದ, ಪರಮಾತ್ಮನ ಶಕ್ತಿಯಿಂದ, ಅವರು ಆ ಪರಮಾತ್ಮನ ಆಶೀರ್ವಾದ ಬಲದಿಂದ ಅವರು ನಿಯಮನ ಮಾಡ್ತಾರೆ. ಸೊ ಪೂರ್ಣ ನಿಯಾಮಕತ್ವ ಕೇವಲ ಪರಮಾತ್ಮನಿಗಿದೆ. ಅದಕ್ಕೆ ವ್ಯಾಪಕತ್ವ, ನಿಯಾಮಕತ್ವ, ಸ್ಥಾಪಕತ್ವ ಅಂದ್ರೆ ಸ್ಥಾಪಿಸುವುದು. ಏನು ಸ್ಥಾಪಕತ್ವ, ಪರಮಾತ್ಮ ಏನು ಸ್ಥಾಪನ ಮಾಡ್ತಾನೆ ಅವನು ಅಂತ ಹೇಳಿದರೆ, ಎಲ್ಲ ಜೀವರಾಶಿಗಳು ಇರಬೇಕಂದ್ರೆ ಅವರಿಗೆ ಇರಬೇಕಾದಕ್ಕೆ ಒಂದು ಜಗತ್ತು ಸೃಷ್ಟಿ ನಡೆಯಬೇಕು, ಬ್ರಹ್ಮಾಂಡದ ಸೃಷ್ಟಿ ನಡೆಯಬೇಕು, ಅವರು ಇರುವುದಕ್ಕೆ ಜಾಗ ಬೇಕು, ಯಾರು ಅವರಿಗೆ ಇರುವುದಕ್ಕೆ ಸ್ಥಾಪಕತ್ವ ಅಂದ್ರೆ ಸ್ಟೇಷನಿಂಗ್ ದ ಜೀವಾಸ, ಎಲ್ಲಾ ಜಗತ್ತಿನಲ್ಲಿರುವ ಪ್ರಾಣಿಗಳಿಗೆ ಬೇಕಾದ ಸ್ಥಾಪನೆಗೆ ಬೇಕಾದ ಈ ಜಗತ್ತು ನಿರ್ಮಾಣ ಮಾಡುವನು ಅವನೇ ಆಗಿದ್ದಾನೆ, ಅದಕ್ಕೆ ಅದು ಸ್ಥಾಪಕತ್ವ. ಅಷ್ಟೇ ಅಲ್ಲದೆ ಸ್ಥಾಪಕತ್ವ ಅಂದ್ರೆ ಸ್ಥಾಪನ ಮಾಡುವುದು, ಏನು ಸ್ಥಾಪನೆ ಮಾಡುವುದು, ಇವರೆಲ್ಲರೂ ಕರ್ಮಗಳನ್ನು ಈ ಪ್ರಪಂಚದಲ್ಲಿ ಸಾಧನೆ ಮಾಡಬೇಕಂದ್ರೆ ಆ ಸಾಧನೆಯನ್ನು ಮಾಡಿಸುವುದು ಕೂಡ ಸ್ಥಾಪಕತ್ವೇ. ಆ ಸಾಧನೆ ಮಾಡಿದ ಮೇಲೆ ಅವರಿಗೆ ಲಿಂಗಭಂಗವನ್ನು ಮಾಡಿಸಿ ಅವರವರ ಸ್ವರೂಪಕ್ಕೆ ತಕ್ಕಂತೆ ಅವರಿಗೆ ಯಾವುದೇ ಮೋಕ್ಷಯೋಗ್ಯ ಜೀವರಿಗೆ ಮೋಕ್ಷವನ್ನು, ನಿತ್ಯ ಸಂಸಾರಿಗೆ ನಿತ್ಯ ಸಂಸಾರಿ ಲೋಕಗಳನ್ನು, ತಮೋಯೋಗ್ಯ ಜೀವರಿಗೆ ಅಂಧತಮಸ್ಸನ್ನು ಅವರವರಿಗೆ ಬೇಗ ತಕ್ಕಂತೆ ಕೊಡುವುದು, ಅದು ಸ್ಥಾಪಕತ್ವೇ. ಸೊ ಸ್ಥಾಪನೆ ಅಂದ್ರೆ ಅವರವರಿಗೆ ಬೇಕಾದಂತಹ ಸ್ಥಿತಿಯನ್ನು ಅವರಿಗೆ ಕೊಡುವುದು, ಅದು ಸ್ಥಾಪಕತ್ವ. ಅದೇ ಅಷ್ಟೇ ಅಲ್ಲದೆ ವಶತ್ವ, ಎಲ್ಲವನ್ನು ತನ್ನ ವಶದಲ್ಲಿ ತಾನೇ ಇಟ್ಟುಕೊಂಡಿದ್ದಾನೆ. ಆ ಕಾರಣದಿಂದ ಅವನು ವಶತ್ವ ಅಂದ್ರೆ ತನ್ನ ವಶದಲ್ಲಿ ತಾನೇ ಇದ್ದಾನೆ, ಮಿಕ್ಕವರೆಲ್ಲರನ್ನೂ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ, ಅವನು ಯಾರು ವಶದಲ್ಲಿಯೂ ಇಲ್ಲ. ಈ ವಿಧವಾಗಿ ಆ ವಶತ್ವದ ನಿರ್ಣಯ ಅವನೇ ಮಾಡ್ತಾ ಇದ್ದಾನೆ, ಹೇಗೆ ವಶತ್ವ ಇರಬೇಕನ್ನು ತಾನೇ ನಿರ್ಣಯ ಮಾಡಿದ್ದಾನೆ. ಆ ಕಾರಣದಿಂದ ಅವನು ಈಶತ್ವಾದಿ ಗುಣಗಳಿಗೆ, ಅವನು ಈಶತ್ವ, ಹಿ ಇಸ್ ದ ಲಾರ್ಡ್ ಆಫ್ ಎವ್ರಿಥಿಂಗ್. ಯಾರು ಅವನಿಗೆ ಈಶರಲ್ಲ, ಅವನು ಎಲ್ಲರಿಗೂ ಈಶನಾಗಿದ್ದಾನೆ. ಮಿಕ್ಕವರು ಯಾರು ಯಾರಿಗೆ ಈಶರಾಗಿರಬೇಕು ಅನ್ನೋದನ್ನು ತಾನೇ ನಿರ್ಣಯ ಮಾಡ್ತಾನೆ, ಸರ್ವೇಶನಾದವನು ಅವನು. ಆ ಕಾರಣದಿಂದ ಈ ಆದಿ ಅಂದ್ರೆ ಮುಂತಾದಂತಹ ಅನಂತಾನಂತ ಗುಣಗಳು ಒಂದು ಇಷ್ಟೇ ಅಲ್ಲ, ಇದು ಒಂದು ಲಿಸ್ಟ್ ಹೇಳುವಾಗ ಒಂದು ಸ್ಮಾಲ್ ನಂಬರ್ ಹೇಳಿದ್ದಾರೆ, ಆದರೆ ಪರಮಾತ್ಮ ಅನಂತಾನಂತ ಗುಣಗಳಿಗೆ ನೆಲೆಯಾಗಿದ್ದಾನೆ. ಅಂತಹ ಆ ಗುಣಗಳಿಗೆ ಲೋಪವಿಲ್ಲ. ಅಷ್ಟೇ ಅಲ್ಲದೆ ಆ ಎಲ್ಲ ಗುಣಗಳು ಯಾವಾಗಲೂ ಪೂರ್ಣವಾಗಿ ಅವನಿಗಿರುತ್ತೆ, ಯಾವತ್ತೂ ಸ್ವಲ್ಪವೂ ಕೂಡ ಲೋಪವಾಗುವುದಿಲ್ಲ, ಏಕಪ್ರಕಾರ ಒಂದೇ ಪ್ರಕಾರ ಇರುತ್ತೆ. ಆ ಯಾಕೆ ಅಂತ ಹೇಳಿದ್ರೆ ಅದೇ ಅವನ ಸ್ವರೂಪವಾಗಿದೆ, ಅವನ ಸ್ವರೂಪಭೂತವಾದ ಗುಣಗಳು, ಅವನಿಗೆ ಅವನ ಗುಣಗಳಿಗೆ ಭೇದವಿಲ್ಲ ಅಂತ ನಾವು ಕೇಳ್ತಾ ಇದ್ದೀವಿ. ಪರಮಾತ್ಮನಿಗೆ ಪರಮಾತ್ಮನ ಗುಣಗಳಿಗೆ, ಪರಮಾತ್ಮನಿಗೆ ಪರಮಾತ್ಮನ ರೂಪಗಳಿಗೆ, ಪರಮಾತ್ಮನಿಗೆ ಪರಮಾತ್ಮನ ಅವಯವಗಳಿಗೆ ಭೇದ ಇಲ್ಲ ಅಂತ. ಏನು ಭೇದ ಇಲ್ಲ ಅಂತ ಹೇಳಿದರೆ ಪರಮಾತ್ಮ ಪ್ರತಿಯೊಂದು ಗುಣವು ಅವನೇ ಆಗಿದ್ದಾನೆ. ಆ ಕಾರಣದಿಂದ ಅವನಿಗೆ ಅವನ ಗುಣಕ್ಕೆ ಭೇದವೇ ಇಲ್ಲ. ಭೇದವಿದ್ದರೆ ಆ ಗುಣ ಅವನಿಗೆ ಬರಬೇಕಂದ್ರೆ ಅದು ಇನ್ನೂ ಯಾರೋ ಮಾಡಬೇಕಾಗಿರುತ್ತೆ, ಅದು ಆಗೋದಿಲ್ಲ. ಅವನೇ ಸ್ವತಂತ್ರ ಆಗಿದ್ದಾನೆ ಅಂತ ಹೇಳಿದರೆ ಅವನ ಗುಣಗಳೆಲ್ಲವೂ ಅವನೇ ಆಗಿದ್ದಾನೆ. ಆ ಗುಣ ಬೇರೆಯಾದಂತಹ ಒಂದು ಜಡವಸ್ತುವಲ್ಲ, ಸ್ವರೂಪಭೂತವಾದ ಚೈತನ್ಯಾತ್ಮಕವಾದ ಗುಣಗಳಾಗಿವೆ. ಅಂತಹ ಏಕಪ್ರಕಾರವಾಗಿರುವಂತಹ ಸ್ವರೂಪವೇ ಆ ಪರಮಾತ್ಮನ ಸ್ವರೂಪವೇ ಅಂತ ಕರೆಯಲ್ಪಡುವಂತಹ ಆ ಪ್ರತಿ ಗುಣವೂ ಕೂಡ ಅವನೇ ಆಗಿದ್ದಾನೆ. ಸರ್ವಕಾಲದ ಎಲ್ಲ ಕಾಲಗಳಲ್ಲಿಯೂ ಕೂಡ ಪೋಪು ಅಲ್ಲವು, ಪೋಪು ಅಂದ್ರೆ ಹೋಗುವುದು, ಅಲ್ಲವೂ ಆಗುವುದಿಲ್ಲ, ಅವು ಹೋಗುವುದು ಆಗುವುದಿಲ್ಲ ಅಂದ್ರೆ ದೇ ನೆವರ್ ಗೋ ಅವೇ ಫ್ರಮ್ ದೆಮ್. ದೇ ಆ ಗುಣಗಳು ಅವನಲ್ಲೇ ನೆಲೆಸಿರುತ್ತೆ, ಯಾವತ್ತೂ ಅವನಿಂದ ದೂರ ಸರಿಯುವುದಿಲ್ಲ. ಅದಕ್ಕೆ ಅವನಿಗೆ ಅಚ್ಯುತ ಅಂತಾನೂ ಕರೀತಾರೆ. ಸೊ ಈ ವಿಧವಾಗಿ ಸರ್ವಕಾಲಗಳಲ್ಲಿ ಪೋಪುವಲ್ಲವು ಆ ಯಾವ ಗುಣಗಳು ಅವನನ್ನು ಬಿಡುವುದಿಲ್ಲ. ಜೀವರಿಗೆ ದಾಸತ್ವ, ಅವನ ಗುಣಗಳು ಅವನನ್ನು ಹೇಗೆ ಬಿಡುವುದಿಲ್ಲ ಅಂದ್ರೆ ಅದಕ್ಕೆ ಉದಾಹರಣೆ ಕೊಡ್ತಾರೆ, ಜೀವರಿಗೆ ದಾಸತ್ವ ರೂಪದಿ, ದಾಸತ್ವದ ಉಪಾಧಿ, ಪಾದ ಎಂದ್ರೆ ಲೈಕ್ ದಟ್. ಹೇಗೆಯಾದರೆ ಜೀವರಿಗೆ ದಾಸತ್ವ ಗುಣ ಯಾವತ್ತೂ ಬಿಡುವುದಿಲ್ಲವೋ ಅದೇ ವಿಧವಾಗಿ ಪರಮಾತ್ಮನಿಗೆ ಈ ಸಂಪೂರ್ಣ ಗುಣಗಳು ಯಾವತ್ತೂ ಬಿಡುವುದಿಲ್ಲ. ಅಂದ್ರೆ ಈ ಈಶನು ದಾಸನಾಗುವುದಿಲ್ಲ, ದಾಸನು ಈಶನಾಗುವುದಿಲ್ಲ ಅಂತ ಮುಂಚೆ ಹೇಳಿದ ಭಾವನೆಯನ್ನೇ ಇಲ್ಲಿ ಇನ್ನೊಂದು ರೂಪದಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಈ ವಿಧವಾಗಿ ಆ ಪರಬ್ರಹ್ಮನಲ್ಲಿ ತ್ರಿ ಜಗತ್ ವ್ಯಾಪಕತ್ವ, ನಿಯಾಮಕತ್ವ, ಸ್ಥಾಪಕತ್ವ, ವಶತ್ವ, ಈಶತ್ವಾದಿ ಗುಣಗಳಿಗೆ ಲೋಪವಿಲ್ಲ. ಏಕಪ್ರಕಾರ ಸ್ವರೂಪವೆನಿಪೂ ಸರ್ವಕಾಲದಿ ಪೋಪುವಲ್ಲವು ಜೀವರಿಗೆ ದಾಸತ್ವದೋಪಾದಿ ಅಂತ ಹೇಳಿ ಅದು ಒಂದು ಉದಾಹರಣೆ ಮೂಲಕವಾಗದನ್ನು ತಿಳಿಸಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಪದ್ಯ ಪರಮಾತ್ಮನ ಈ ಗುಣಗಳನ್ನೇ ನಮ್ಗೇನು ಈ ನಾವು ಮುಂಚೆ ಲಾಸ್ಟ್ ಕ್ಲಾಸ್ ನೋಡಿದ್ದೀವಿ, ಬಾಹ್ಯ ಶುದ್ಧಿ ಅಂತಃಶುದ್ಧಿ ಎರಡೂ ಬೇಕು ಅಂತ ಹೇಳಿ. ಬಾಹ್ಯ ಶುದ್ಧಿಯ ಸಮಾಚಾರ ಹೇಳಿದ ಮೇಲೆ ಅಂತಃಶುದ್ಧಿಯ ಸಮಾಚಾರವನ್ನು ಹೇಳ್ತಾ ಇವೆಲ್ಲವೂ ಕೂಡ ನಮಗೆ ಅಂತರ್ನಿಷ್ಠ ಅಂತಃಶುದ್ಧಿ ಅಂತರ್ನಿಷ್ಠೆ ಅಂತರ್ನಿಷ್ಠೆ ಅಂದ್ರೆ ಒಳಗಿನ ನಿಷ್ಠೆ ಬರಲಕ್ಕೆ ಬೇಕಾದ ಸಾಧನೆಗಳು. ಸೊ ಅಂತರ್ನಿಷ್ಠೆ ಹೇಗೆ ಬರಬೇಕು ಅನ್ನೋದನ್ನು ತಿಳಿಸುವುದಕ್ಕಾಗಿ ಹೇಳುವಂತಹ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಅದಕ್ಕೆ. ಸೊ ಇದು ಬಹಳ ಶ್ರದ್ಧೆಯಿಂದ ಕೇಳಿದರೆ ಪರಮಾತ್ಮನ ಮೇಲೆ ಭಕ್ತಿ ಬೆಳೆಯುವುದಕ್ಕೆ ಅವಕಾಶ ಇರುವಂತಹ ಶಬ್ದಗಳು ಅದಕ್ಕೆ. ಇದು ಮತ್ತು ಮತ್ತು ನಮಗೆ ಬೇರೆ 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 ರೂಪಗಳಲ್ಲಿ ಪರಮಾತ್ಮನ ಗುಣಗಾನ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ನಿತ್ಯ ನೂತನ ನಿರ್ವಿಕಾರ ಸುಹೃತ್ತಮ ಪ್ರಣವಸ್ಥ ವರ್ಣೋತ್ಪತ್ತಿ ಕಾರಣ ವಾಂಗ್ ಮನೋಮಯ ಸಾಮಗಾನರಥ ದತ್ತ ಕಪಿಲ ಹಯಾಸ್ಯ ರೂಪದಿ ಪೃಥಕ ಜೀವರೊಳಗಿದ್ದು ಪ್ರವರ್ತಿಸುವನು ಅವರವರ ಯೋಗ್ಯತೆ ಕರ್ಮವನುಸರಿಸಿ ಅಂಥೇಳಿ ಪರಮಾತ್ಮ ತಾನೇನು ಮಾಡ್ತಾನೆ? ನಿತ್ಯನೂತನ, ಅವನು ನಿತ್ಯನೂತನ ಅಂತ ಹೇಳಿದ್ರೆ ಇದನ್ನು ಎರಡು ವಿಧವಾಗಿ ನೋಡಬಹುದು. ಅವನು ನಿತ್ಯನೂತನ ಯಾವಾಗಲೂ ಒಂದೇ ಒನ್ ಎಕ್ಸ್ಪ್ರೆಷನ್ ಆಗಿ ತಗೊಂಡ್ರೆ ಕಂಬೈನ್ಡ್ ಎಕ್ಸ್ಪ್ರೆಷನ್, ನಿತ್ಯನೂತನನಾದವನು ನಿತ್ಯ ಎಲ್ಲ ಕಾಲಗಳಲ್ಲಿಯೂ ನೂತನ ಹೊಸ ಅಂದ್ರೆ ಪರಮಾತ್ಮನ ಎಲ್ಲ ಕಾರ್ಯಗಳು ಎಲ್ಲ ಸಮಯಗಳಲ್ಲಿಯೂ ಯಾವಾಗಲೂ ಕೂಡ ನೂತನ ಹೊಸ ಹೊಸದಾಗಿ ಕಾಣುತ್ತೆ. ಆ ಕಾರಣದಿಂದ ನಿತ್ಯ ನೂತನ, ನೂತನ ಅಂದ್ರೆ ಆಶ್ಚರ್ಯಕರವಾಗಿ ಹೊಸದಾಗಿ ಯಾವತ್ತೂ ಎಲ್ಲ ಮಾಡ್ತಾ ಇದ್ರು ಕೂಡ ಫ್ರೆಶ್ನೆಸ್ ಇಸ್ ನ್ಯೂನೆಸ್ ಇಸ್ ಇನ್ ಎವರಿ ಟೈಮ್ ಅಂತೇಳಿ. ಅದಕ್ಕೆ ನಿತ್ಯ ನೂತನನಾದವನು ಯಾವಾಗಲೂ ನೂತನಾದವನು ಇಲ್ಲ, ನಿತ್ಯನಾದವನು ನೂತನನಾದವನು ನಿತ್ಯ. ಎಲ್ಲರೂ ನಿತ್ಯರೇ, ಜೀವರಾಶಿಗಳು ನಿತ್ಯರೇ, ಪರಮಾತ್ಮ ನಿತ್ಯನೇ. ಸೊ ಏನ್ರಿ ಪರಮಾತ್ಮನಿಗೆ ವಿಶೇಷ ಅಂದ್ರೆ ನಿತ್ಯಾನಾ ನಿತ್ಯ. ಪರಮಾತ್ಮ ನಿತ್ಯನಾದರೂ ಕೂಡ ಮಿಕ್ಕ ಜೀವರಾಶಿಗಳು ಕೂಡ ಜೀವತಃ ಸ್ವರೂಪತಃ ನಿತ್ಯರಾದರೂ ಕೂಡ ಅವರ ನಿತ್ಯತ್ವ ಪರಮಾತ್ಮನು ಕಾಪಾಡುವುದರ ಮೂಲಕವಾಗಿರುವಂತಹ ನಿತ್ಯತ್ವ ಅಂದ್ರೆ ಮಿಕ್ಕ ಜೀವರಾಶಿಗಳಲ್ಲೆಲ್ಲದರಲ್ಲಿಯೂ ಇರುವಂತಹ ನಿತ್ಯತ್ವ, ಅಸ್ವಾತಂತ್ರ್ಯವಾದ ನಿತ್ಯತ್ವ, ಪರಮಾತ್ಮನ ಮೇಲೆ ಆಧಾರಪಟ್ಟಿರುವಂತಹ ನಿತ್ಯತ್ವ. ಸೊ ಪರಮಾತ್ಮ ಕಾಪಾಡ್ತಾ ಇದ್ದಾನೆ ಕೋಸ ಅವರಿಗಿರುವುದು ನಿತ್ಯತ್ವ, ಅಂತಹ ನಿತ್ಯತ್ವ. ಆದರೆ ಪರಮಾತ್ಮನ ನಿತ್ಯತ್ವ ಸ್ವತಂತ್ರವಾದ, ತನ್ನ ನಿತ್ಯತ್ವವನ್ನು ಯಾರು ಕಾಪಾಡ್ತಾ ಇಲ್ಲ. ಪರಮಾತ್ಮ ತಾನೇ ಸ್ವತಂತ್ರವಾಗಿ ಇದ್ದಾನೆ, ತನ್ನ ನಿತ್ಯತ್ವವನ್ನು ತಾನೇ ಇಟ್ಕೊಂಡಿದ್ದಾನೆ, ಮಿಕ್ಕವರ ನಿತ್ಯತ್ವವನ್ನು ಕಾಪಾಡ್ತಾ ಇರ್ತಾನೆ. ಅದಕ್ಕೆ ಅವನು ನಿತ್ಯ, ಎಲ್ಲರಿಗಿಂತಲೂ ಮುಖ್ಯವಾದ ನಿತ್ಯನಾದವನವನು. ಅಷ್ಟೇ ಅಲ್ಲದೆ ನೂತನ, ನೂತನನೂ ಆಗಿದ್ದಾನೆ ಪರಮಾತ್ಮ. ಅಂದ್ರೆ ಏನು ನೂತನ ಹೊಸದು ಹೊಸದ ಕಾಣುವ ಅಂದ್ರೆ ನಾವು ಕೇಳಿದ್ದೀವಿ, ಬಗೆ ಬಗೆಯ ನೂತನವ ಕಾಣು ತಮ್ಮಿಗೆ ಹರ್ಷದಿಂ ಪೊಗಳಿ ಹಿಗ್ಗುವ ತ್ರಿಗುಣಮಾಣಿ ಮಹಾಲಕ್ಷ್ಮಿ ಸಂತೈಸಲನದೇವ ಅಂತ ನಾವು ಹರಿಕಥಾಂಶದಲ್ಲೇ ಮೊದಲನೇ ಸಂಧಿಯಲ್ಲಿ ನೋಡಿದಂತೆ ಲಕ್ಷ್ಮೀದೇವಿ ಪರಮಾತ್ಮನಲ್ಲಿ ಯಾವತ್ತೂ ಹೊಸತನವನ್ನು ನೋಡ್ತಾಳೆ ಅಂತೇಳಿ. ಏನು ಹೊಸತನವನ್ನು ನೋಡುವುದು ಅಂದರೆ ಅಂತ ಹೇಳಿದರೆ ಆ ಪರಮಾತ್ಮ ಮಾಡುವ ಕಾರ್ಯಗಳು ಅದೇ ಕಾರ್ಯ ಅದೇ ಮಾಡಿದ್ರು ಮತ್ತು 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 ಅದು ಬಹಳ ರುಚಿಯ ಆಶ್ಚರ್ಯ. ಆಹಾ ಏನು ಆಶ್ಚರ್ಯ, ಏನು ಆಶ್ಚರ್ಯ, ಏನು ಆಶ್ಚರ್ಯ ಅಂತೇಳಿ ಆಶ್ಚರ್ಯವನ್ನುಂಟು ಮಾಡುವಂತೆ ಆ ಲಕ್ಷ್ಮೀದೇವಿಗೆ ಹೊಸದನ್ನ ಕಾಣಿಸಿಕೊಡುತ್ತೆ. ಅಂದರೆ ಎಲ್ಲರ ಭಕ್ತರಿಗೂ ಕೂಡ ಆ ಪರಮಾತ್ಮನ ಕಾರ್ಯಗಳೆಲ್ಲವೂ ಕೂಡ ಅದಕ್ಕೆ ಭಕ್ತಿಯಿಂದ ಕೇಳುವವರಿಗೆ ಈ ಭಕ್ತಿಯ ವಚನಗಳು ಕೂಡ ಒಂದೇ ಮಾತನ್ನು ಕೇಳಿದರೆ ಪರಮಾತ್ಮ ಸರ್ವೋತ್ತಮ ಸರ್ವೋತ್ತಮ ಅಂತ ಅದೇ ರಿಪೀಟ್ ಮಾಡಿದ್ರು ಆ ಸರ್ವೋತ್ತಮ ಅನ್ನುವ ಶಬ್ದ ಒಂದೊಂದು ಸರಿ ಕೇಳಿದಾಗ ಒಂದೊಂದು ಹೊಸ ಅರ್ಥವನ್ನು ಕೊಡ್ತಾ ಇರುತ್ತೆ, ಒಂದೊಂದು ಹೊಸತನವನ್ನು ಕೊಡ್ತಾ ಇರುತ್ತೆ. ಸೊ ಈ ವಿಧವಾಗಿ ಆ ನೂತನತ್ವ ಆಶ್ಚರ್ಯಕರವಾದ ಪರಮಾತ್ಮನ ಅಚಿಂತ್ಯಾದ ಶಕ್ತಿಯನ್ನು ತೋರಿಸುವಂತಹ ಆ ಲಕ್ಷಣ ಯಾವುದಿದು ಅದು ಅವನು ಪರಮಾತ್ಮನಿಗೆ ಯಾವಾಗಲೂ ಇರುತ್ತೆ. ಅದಕ್ಕೆ ಅವನು ನಿತ್ಯನಾಗಿದ್ದಾನೆ, ನೂತನಾಗಿದ್ದಾನೆ, ನಿತ್ಯ ನೂತನಾಗಿದ್ದಾನೆ, ನಿರ್ವಿಕಾರನಾಗಿದ್ದಾನೆ. ಪರಮಾತ್ಮನಿಗೆ ವಿಕಾರವಿಲ್ಲ. ವಿಕಾರವಿಲ್ಲ ಅಂದ್ರೆ ಏನು ಅಂತ ಹೇಳಿದ್ರೆ ಪರಮಾತ್ಮನಿಗೆ ವಿಕಾರವಿಲ್ಲ ಅಂತ ಹೇಳಿದ್ರೆ ಮಿಕ್ಕವರು ಯಾರೇ ಆದರೂ ಏನಾದರೂ ಮಾಡ್ತಾ ಇದ್ರೆ ಅವರಿಗೆ ಯಾವುದೇ ಒಂದು ವಿಧವಾದ ವಿಕಾರ ಬರಲಿಕ್ಕೆ ಅವಕಾಶವಿದೆ. ಆದರೆ ಪರಮಾತ್ಮನಿಗೆ ಮಾತ್ರ ಯಾವ ವಿಕಾರ ಬರಲ್ಲ. ವಿಕಾರ ಅಂದ್ರೆ ಏನು? ವಿಕಾರ ಅಸ್ವಾತಂತ್ರ್ಯಕ್ಕೆ ಚಿಹ್ನವಾಗಿದ್ದು ದ ಒನ್ ಸಿಂಬಾಲಿಕ್ ಆಸ್ಪೆಕ್ಟ್ ಆಫ್ ವಿಕಾರ ಏನಂದ್ರೆ ಅಸ್ವಾತಂತ್ರ್ಯ. ಯಾರಿಗೆ ವಿಕಾರ ಬರುತ್ತೆ? ಯಾರಿಗಾದರೆ ಸ್ವತಂತ್ರವಿಲ್ಲವೋ, ತಾವು ಸ್ವತಂತ್ರರಲ್ಲವೋ, ಅವರಿಗೆ ವಿಕಾರ ಬರಲಿಕ್ಕೆ ಅವಕಾಶವಿದೆ. ಯಾರಾದರೆ ಸ್ವತಂತ್ರವಾಗಿದ್ದಾರೋ ಅವರು ನಿರ್ವಿಕಾರರಾಗಿದ್ದಾರೆ. ಅಂದ್ರೆ ಯಾವ ಮ್ಯೂಟೇಷನ್ ಆಲ್ಟ್ರೇಷನ್ ಯಾವುದು ಬರುವುದಿಲ್ಲ, ಅದಕ್ಕೆ ನಿರ್ವಿಕಾರ ಅಂತ ಕರೀತಾರೆ. ಅಂದ್ರೆ ನಿರ್ವಿಕಾರ ಅನ್ನೋ ಶಬ್ದವು, ಸರ್ವ ಸ್ವತಂತ್ರ ಅನ್ನೋ ಶಬ್ದವು ಆ ಸಿನನಿಮ್ಸ್ ಇದ್ದಂಗೆ. ಸೊ ಈ ವಿಧವಾಗಿ ಪರಮಾತ್ಮ ನಿರ್ವಿಕಾರನಾಗಿದ್ದಾನೆ, ಅವನನ್ನು ವಿಕಾರಗೊಳಿಸುವಂತಹ ಶಕ್ತಿ ಯಾರಿಗೂ ಇಲ್ಲ, ಯಾವುದಕ್ಕೂ ಇಲ್ಲ. ಅವನು ಸುಹೃತ್ತಮ. ಸುಹೃತ್ತಮ ಅಂತ ಹೇಳಿದ್ರೆ ಇದನ್ನು ಎರಡು ಮೂರು ವಿಧವಾಗಿ ಬಿಡಿಸಬಹುದು. ಸುಹೃತ್ತಮ ಅಂದ್ರೆ ಹೃತ್ ಅಂದ್ರೆ ಹೃದಯ, ಸುಹೃತ್ ನಮಗೆ ಹೃದಯಕ್ಕೆ ಪ್ರೀತಿಪಾತ್ರ, ಸು ಅಂದ್ರೆ ಬಹಳ ಹತ್ತಿರ ಇರುವಂತಹ ಒಳ್ಳೆ ಹೃತ್ ಹೃದಯ ಉಳ್ಳ, ಅಂದ್ರೆ ಒನ್ ಹೂ ಇಸ್ ವೆಲ್ ಡಿಸ್ಪೋಸ್ಡ್ ಟು ಅಸ್, ಅಂದ್ರೆ ಬಹಳ ಮಿತ್ರರು ಪ್ರಿಯರಾದವರು, ಡಿಯರ್ ಒನ್ಸ್ ಅಂತೀವಲ್ವ, ಅದಕ್ಕೆ ಸುಹೃತ್ ಅನ್ನುವ ಶಬ್ದ. ಸುಹೃತ್ತಮ ಅಂದ್ರೆ ಮೋಸ್ಟ್ ಡಿಯರ್, ಡಿಯರೆಸ್ಟ್ ಅಂತೀವಲ್ವ, ಆ ಅರ್ಥದಲ್ಲಿ ಸುಹೃತ್ತಮ. ಯಾರಾದ್ರೆ ಅತ್ಯಂತ ಪ್ರೀತಿಪಾತ್ರರಾಗಿದ್ದಾನೋ ಅವನು ಪರಮಾತ್ಮ ಎಲ್ಲರಿಗೂ ಸುಹೃತ್ತಮ. ಯಾಕೆ ಅಂದರೆ ನೋಡ್ರಿ, ಅಹಂ ಅಹಂ ಅನ್ನೋ ಶಬ್ದಕ್ಕೆ, ಅಹಂ ಬ್ರಹ್ಮಾಸ್ಮಿ ಅನ್ನೋದರಲ್ಲಿ ಪರಮಾತ್ಮನನ್ನು ವರ್ಣನೆ ಮಾಡುವಾಗ ಅಹಂ ಅಂದ್ರೆ ಅಹೇಯನಾದವನು, ಅಹೇಯನಾದವನು, ಅವನನ್ನು ಬಿಟ್ಟು ಯಾರಿಂದಲೂ ಇರಲಕ್ಕಾಗುವುದಿಲ್ಲ. ಪರಮಾತ್ಮ ಯಾರ ಜಡವಸ್ತುವಾಗಲಿ ಚೇತನ, ಯಾರನ್ನಾದರೂ ಬಿಟ್ಟ ಅಂತ ಹೇಳಿದ್ರೆ ನಾಶ ಅಂತ ಅರ್ಥ. ಸೊ ಪರಮಾತ್ಮ ಯಾವುದನ್ನು ಸರ್ವವ್ಯಾಪ್ತ ಅನ್ನು ಹೇಳುವುದರಲ್ಲಿಯೇ ಎಲ್ಲದರನ್ನೂ ಅವನು ನಿಯಮನ ಮಾಡ್ತಾನೆ ಅನ್ನುವುದು ಒಂದು ಮಾತ್ರವೇ ಅಲ್ಲದೆ, ಎಲ್ಲರನ್ನೂ ಕಾಪಾಡ್ತಾನೆ ಅನ್ನೋದು ಮಾತ್ರವೇ ಅಲ್ಲವೇ, ಎಲ್ಲರ ಒಳಗೆ ತಾನು ಇರುವುದರ ಮೂಲಕವಾಗಿ ಎಲ್ಲರಿಗೂ ಅತ್ಯಂತ ಪ್ರೀತಿಪಾತ್ರನಾಗಿದ್ದಾನೆ ಪರಮಾತ್ಮ. ಸುಹೃತ್ತಮ, ಹೀ ಈಸ್ ದ ಡಿಯರೆಸ್ಟ್ ಬಿಕಾಸ್ ಹೀ ಈಸ್ ದ ಕ್ಲೋಸೆಸ್ಟ್. ಈಗ ತಾಯಿ ತಂದೆ ಮಕ್ಕಳೆಲ್ಲರೂ ಕೂಡ ಅಲ್ಪ ಕಾಲ ಇರ್ತಾರೆ, ಹೊಟ್ಟೋಗುತ್ತಾರೆ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಮೋಕ್ಷಕ್ಕೆ ಹೋದ ನಂತರವೂ ಕೂಡ ಯಾರಾದರೆ ನಮ್ಮ ಜೊತೆಲೇ ಇರ್ತಾರೋ ಅವನು ಸುಹೃತ್ತಮ, ಅತ್ಯಂತ ಪ್ರೀತಿಪಾತ್ರನಾದವನು, ದ ಡಿಯರೆಸ್ಟ್ ಒನ್, ಒನ್ ಹೂ ಕೆನಾಟ್ ಬಿ ಸಪರೇಟೆಡ್ ಫ್ರಮ್ ಎನಿಥಿಂಗ್, ಅಂತಹ ಪರಮಾತ್ಮ ಅವನು ಸುಹೃತ್ತಮ ಅಂತೇಳಿ. ಇಲ್ಲ ಇನ್ನೊಂದೇ ಅಂತೇಳಿ, ಸುಹೃತ್ತಮ ಅಂದ್ರೆ ಸುಹೃತ್ ಅಂದ್ರೆ ಎಲ್ಲರ ಹೃದಯದಲ್ಲಿ ಶೋಭಕರವಾದ ಅಂದ್ರೆ ಪವಿತ್ರವಾದಂತಹ ಹೃದಯ, ಎಲ್ಲರ ಹೃದಯ ಕಮಲದಲ್ಲಿ ಕೂಡ ಪರಮಾತ್ಮ ಅದು ಬಹಳ ಶೋಭನಕರವಾದ ಅಂದ್ರೆ ಶುಭಕರವಾದದ್ದು, ಮಂಗಳಪ್ರದವಾದ ಹೃದಯ ಪ್ರದೇಶ ಯಾವುದಿದೆ, ಹೃದಯಾಕಾಶ ಅನ್ನೋದು ಎಂತ ಕೆಟ್ಟವನ ಇದ್ದರೆ ದುಷ್ಟನಿದ್ರು ಕೂಡ ಅವನ ಹೃದಯಾಕಾಶ ಮಾತ್ರ ಅದು ಬಹಳ, ಅಲ್ಲಿ ಪರಮಾತ್ಮ ಇರ್ತಾನೆ, ಆದ್ರೆ ಆ ದುಷ್ಟನಿಗೆ ಅವನು ಕಾಣಿಸಿಕೊಡುದು ಪರಮಾತ್ಮ ಕಾಣಿಸಿಕೊಡುವುದಿಲ್ಲ, ಅದೆಲ್ಲ ಇದೆ. ಆದ್ರೆ ಆ ಹೃದಯಾಕಾಶದಲ್ಲಿ ಪರಮಾತ್ಮ ನಿಂತು ಅಲ್ಲಿ ಇರುವಂತಹ ವಾಯುದೇವರ ಉಪಾಸನೆಯನ್ನು ಕೈಗೊಳ್ಳುತ್ತಾ ತಾನು ಆನಂದದಿಂದ ಅಂದ್ರೆ ಪರಮಾತ್ಮ ಅಲ್ಲಿ ತಾನೇ ನೆಲೆಸಿರ್ತಾನೆ. ಸೊ ಈ ಕಾರಣದಿಂದ ಅವನು ಸುಹೃತ್, ಒಳ್ಳೆ ಹೃದಯ ಪ್ರದೇಶದಲ್ಲಿ ಹೃದಯಾಕಾಶದಲ್ಲಿ ಇರುವಂತಹ ಅವನು ಉತ್ತಮನಾಗಿದ್ದಾನೆ, ಸುಹೃತ್ ಆಗಿದ್ದಾನೆ, ಉತ್ತಮನೂ ಆಗಿದ್ದಾನೆ. ಅದಕ್ಕೆ ಸುಹೃತ್ ಉತ್ತಮನಾದಂತಹ ಪರಮಾತ್ಮ ಸುಹೃತ್ತಮ ಅಂತೇಳಿ. ಅಂತಹ ಪರಮಾತ್ಮನು ಪ್ರಣವಸ್ಥ, ಅವನು ಪ್ರಣವ ಅಂದ್ರೆ ಓಂಕಾರ, ಓಂಕಾರಕ್ಕೆ ಪ್ರಣವ ಅಂತಾರೆ. ಪ್ರಣವಸ್ಥ ಅಂದ್ರೆ ಓಂಕಾರ ವಾಚ್ಯನಾಗಿದ್ದಾನೆ, ಓಂಕಾರಸ್ಥನಾಗಿದ್ದಾನೆ, ಓಂಕಾರದಲ್ಲಿದ್ದಾನೆ, ಓಂಕಾರ ಪ್ರತಿಪಾದ್ಯನಾಗಿದ್ದಾನೆ, ಓಂಕಾರ ಪ್ರಣವ. ಆ ಓಂಕಾರದಲ್ಲಿ ಇರುವಂತಹ ಆ ಯಾವ ಒಂದು ವಿಶೇಷ ಗುಣಗಳ ವರ್ಣನೆ ಇದೆಯೋ ಅವೆಲ್ಲವೂ ಕೂಡ ಅಷ್ಟದ ವ್ಯಾಪಾರಗಳನ್ನು ಪರಮಾತ್ಮ ಮಾಡ್ತಾನೆ ತಿಳಿಸುವಂತಹ ಅಷ್ಟ ವರ್ಣನೆಗಳಿಂದ ಕೂಡಿರುವಂತಹ ಆ ಓಂಕಾರ ಶಬ್ದ ವಾಚ್ಯನಾಗಿದ್ದಾನೆ ಪರಮಾತ್ಮ. ಆ ಪ್ರಣವ ಆ ಓಂಕಾರ ವಾಚ್ಯನಾಗದವನು ಅವನು ವರ್ಣೋತ್ಪತ್ತಿ ಕಾರಣನೂ ಆಗಿದ್ದಾನೆ. ಓಂಕಾರದಿಂದ ಅನೇಕ ವೇದರಾಶಿಗಳು, ವರ್ಣಗಳು, ಅಕ್ಷರಗಳು ಎಲ್ಲವೂ ಹೊರಟಿದೆ ಅಂತ ಹೇಳಿದ್ರೆ, ಅಂತಹ ಎಲ್ಲದಕ್ಕೂ ಮೂಲಭೂತವಾದ ಬೀಜಾಕ್ಷರವಾದ ಆ ಓಂಕಾರ ಬೀಜದಿಂದ ಬಂದಿರುವಂತಹ ವರ್ಣಗಳು, ಆ ವರ್ಣಗಳು ಬರುವುದಕ್ಕೆ, ಆ ವರ್ಣಗಳ ಉತ್ಪತ್ತಿಗೆ ತಾನು ಕಾರಣನಾಗಿದ್ದಾನೆ. ಆ ಎಲ್ಲ ಅಕ್ಷರಗಳು ಓಂಕಾರದಿಂದ ಬಂದಿದೆ ಅಂತ ಹೇಳಿದ್ರೆ, ಆ ಎಲ್ಲ ಅಕ್ಷರಗಳ ಒಳಗೂ ತಾನು ವ್ಯಾಪ್ತನಾಗಿದ್ದಾನೆ, ಆ ಎಲ್ಲ ಅಕ್ಷರಗಳಿಂದಲೂ ಪ್ರತಿಪಾದ್ಯನಾಗಿದ್ದಾನೆ, ಆ ಎಲ್ಲ ಅಕ್ಷರಗಳ ಉತ್ಪತ್ತಿಗೆ ತಾನೇ ಕಾರಣಭೂತನಾಗಿದ್ದಾನೆ, ಅದರ ಅರ್ಥಗಳಿಂದಲೂ ತಾನೇ ವರ್ಣಿತನಾಗಿದ್ದಾನೆ, ಅದರ ಆ ಅಕ್ಷರಗಳಿಗೆ ಆ ಅರ್ಥಗಳನ್ನು ಬರುವುದಕ್ಕೂ ತಾನೇ ಕಾರಣಭೂತನಾಗಿದ್ದಾನೆ. ಈ ವಿಧವಾಗಿ ವರ್ಣೋತ್ಪತ್ತಿ ಕಾರಣಾದ ಪರಮಾತ್ಮ ವಾಂಗ್ ಮನೋಮಯ, ಅವನು ವಾಂಗ್ಮಯನೂ ಆಗಿದ್ದಾನೆ, ಮನೋಮಯನೂ ಆಗಿದ್ದಾನೆ. ವಾಕ್ ಅಂದ್ರೆ ಮಾತು, ವರ್ಡ್ ಶಬ್ದ, ಮನ ಅಂದ್ರೆ ಮನಸ್ಸು, ಅಂದರೆ ಆ ಶಬ್ದಗಳು ನಾವು ಶ್ರವಣ ಮಾಡ್ತೀವಿ ವಾಂಗ್ಮಯ. ಆ ಶ್ರವಣ ಮಾಡುವಾಗ ವಾಂಗ್ಮಯನಾಗಿ ನಮ್ಮ ಒಳಗೆ ತಾನು ಆ ವಾಂಗ್ಮಯ ರೂಪದಿಂದ ಇದ್ದು ಆ ಶ್ರವಣ ಶಕ್ತಿಯನ್ನು ನಮಗೆ ಕೊಟ್ಟವನು ಕೊಡುವವನು ಅವನಾಗಿದ್ದಾನೆ. ಮನೋಮಯ, ಅದು ಶ್ರವಣ ಮಾಡಿದ ಮೇಲೆ ಆ ಮನನ ಮಾಡಬೇಕಂದ್ರೆ ಆ ಮನಸ್ಸಿಗೆ ಆ ಶಕ್ತಿಯನ್ನು ಕೊಟ್ಟು ನಮಗೆ ಆ ಮನನ ಶಕ್ತಿಯನ್ನು ಕೊಡುವವನು ಅವನು ಮನೋಮಯನಾಗಿ ನಮಗೆ ಆ ಮನಸ್ಸಿನ ಆ ಮನನ ಶಕ್ತಿಯನ್ನು ತಾನೇ ಕೊಡ್ತಾನೆ. ಈ ವಿಧವಾಗಿ ವಾಂಗ್ಮಯ ಮನೋಮಯನಾಗಿರುವಂತಹ ಪರಮಾತ್ಮ ಸಾಮಗಾನರಥ. ಸಾಮಗಾನರಥ ಅಂತ ಹೇಳಿದ್ರೆ ಸಾಮಗಾನ ಮಾಡುವವರಿಗೆ ತಾನು ರಥನಾಗಿದ್ದಾನೆ, ಸಾಮಗಾನ ಮಾಡುವವರನ್ನು ತಾನು ಕಾಪಾಡ್ತಾನೆ. ಇಲ್ಲ, ಸಾಮಗಾನ ಮಾಡುವವರು ಯಾರಲ್ಲೇ ಆದರೆ ನಿತ್ಯವೂ ರಥರಾಗಿ ಭಕ್ತರಾಗಿರ್ತಾರೋ ಅಂತಹ ಪರಮಾತ್ಮನಾಗಿದ್ದಾನೆ, ಸಾಮಗಾನ ಮಾಡುವವರಿಗೆ ರಥನಾಗಿದ್ದಾನೆ. ಅಂತಹ ಪರಮಾತ್ಮ ಸಾಮಗಾನ ಮಾಡುವವರ ಆ ಗಾನವನ್ನು ಕೇಳಿ ತೃಪ್ತನಾಗುತ್ತಾನೆ, ಆನಂದದಿಂದ ಅವನ್ನು ಆಶೀರ್ವಾದ ಮಾಡ್ತಾನೆ, ಅವನು ರಕ್ಷಣೆ ಮಾಡ್ತಾನೆ. ಇಂತಹ ಸಾಮಗಾನ ರಥ ಆ ಪರಮಾತ್ಮ ಏನು ಅಂದ್ರೆ ಮೂರು ರೂಪದಲ್ಲಿ ದತ್ತ ಕಪಿಲ ಹಯಾಸ್ಯ ರೂಪದಿ. ದತ್ತಾತ್ರೇಯ ಕಪಿಲ ರೂಪಿ ಪರಮಾತ್ಮ, ಹಯಗ್ರೀವ ರೂಪನಾದ ಪರಮಾತ್ಮ, ಈ ವಿಧವಾಗಿ ಈ ಮೂರು ರೂಪಗಳಿಂದ ಅವನು ಪೃಥು ಪೃಥಕ್ ಬೇರೆ ಬೇರೆ ಅನೇಕ ವಿಧವಾದಂತಹ ವಿವಿಧರಾದಂತಹ ಜೀವರ ಒಳಗಿದ್ದು, ಜೀವ ಗಣಗಳ ಒಳಗಿದ್ದು, ಅಂದ್ರೆ ಅಲ್ಲಿ ಪೃಥಕ್ ಪೃಥಕ್ ಅಂತ ಹೇಳುವುದರ ಮೂಲಕವಾಗಿ ನಮಗೆ ಮೂರು ವಿಧ ತ್ರಿವಿಧ ಜೀವರಾಶಿಗಳು, ಮುಕ್ತಿಯೋಗ್ಯರು, ನಿತ್ಯ ಸಂಸಾರಿಗಳು, ತಮೋಯೋಗ್ಯರು, ಈ ವಿಧವಾಗಿ ಸತ್ವರಸ್ತಮೋ ಗುಣಗಳಿಂದ ತುಂಬಿರುವಂತಹ ತ್ರಿಗುಣ ಪ್ರಭಾವಿತರಾದಂತಹ ಸಮಸ್ತ ಜೀವರಾಶಿಗಳ ಒಳಗೆ ಇದ್ದು ಕೂಡ ಪ್ರವರ್ತಿಸುವನು ಅವರವರ ಯೋಗ್ಯತೆ ಕರ್ಮವನ್ನು ಅನುಸರಿಸಿ. ಪರಮಾತ್ಮ ಪ್ರವರ್ತನೆ ಮಾಡ್ತಾನೆ ಅವರವರ ಯೋಗ್ಯತೆ ಕರ್ಮ, ಅಂದ್ರೆ ಆಯಾ ಜೀವರಾಶಿಗಳು ಇಂದ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರಿಂದ ಕರ್ಮಗಳನ್ನು ಮಾಡಿಸ್ತಾನೆ. ಇಲ್ಲಿ ಕೂಡ ಬಹಳ ದಿನಕ್ಕೆ ಏನೇ ಪರಮಾತ್ಮ ಕರ್ಮಗಳನ್ನು ಅನುಗುಣವಾಗಿ ಮಾಡಿದ್ರೆ ಅವನಿಗೆ ಸ್ವಾತಂತ್ರ್ಯವಿಲ್ಲವಂತೆ ಆಗುತ್ತಲ್ಲ. ಪರಮಾತ್ಮ ಇಸ್ ಡೂಯಿಂಗ್ ಎವ್ರಿಥಿಂಗ್ ಆಸ್ ಪರ್ ದಿ ಸ್ವಭಾವ ಆಫ್ ದಿ ಜೀವರಾಶಿ, ಅಂದ್ರೆ ಜೀವರಾಶಿಗಳ ಸ್ವಭಾವ ಅನುಗುಣವಾಗಿ, ಗುಣಗಳಿಗೆ ಅನುಗುಣವಾಗಿ ಪರಮಾತ್ಮ ಕರ್ಮಗಳನ್ನು ಅವರಿಂದ ಮಾಡಿಸ್ತಾನೆ. ಅಂದರೆ ಪರಮಾತ್ಮನಿಗೆ ಕೂಡ ಒಂದು ನಿರ್ಬಂಧನೆ ಬಂತು, ಅವರವರ ಗುಣಗಳಿಗೆ ತಕ್ಕಂತೆ ಮಾಡಿಸಬೇಕು. ಸೊ ಪರಮಾತ್ಮನಿಗೆ ಸ್ವಾತಂತ್ರ್ಯ ಇಲ್ಲಿಂದ ಬಂತುರಿ ಅಂತ ಒಂದು ಸಂದೇಹ ಬರುತ್ತೆ. ಆದರೆ ಆ ಪರಮಾತ್ಮ ಆಯುಧವಾಗಿ ಮಾಡುವುದಕ್ಕೆ ಕಾರಣವೇನು ಅಂತ ಹೇಳಿದ್ರೆ, ತಾನೇ ಆ ನಿರ್ಣಯ ರೂಲ್ಸ್ ಮಾಡಿದ್ದಾನೆ, ತಾನೇ ಆ ರೂಲ್ಸ್ ಫಾಲೋ ಮಾಡಬೇಕಂತ ತಾನು ಇಚ್ಛೆ ಮಾಡಿದ್ದಾನಾದ ಕಾರಣದಿಂದ ಮಾಡ್ತಾನೆ ಹೊರತು ಅವನಿಗೆ ನಿರ್ಬಂಧನ ಇದೆ ಅಂತಲ್ಲ. ಆ ಹಾಗಿಲ್ಲದೆ ಇದ್ದರೆ ಪರಮಾತ್ಮ ತನ್ನ ಇಷ್ಟ ಬಂದಂತೆ ಮಾಡಿಬಿಡ್ತಾನೆ ಅಂತ ಹೇಳಿದ್ರೆ ಎವ್ರಿಥಿಂಗ್ ವಿಲ್ ಬಿ ಕೆಯಾಟಿಕ್, ಮುಕ್ತಿ ಯೋಗ್ಯರೇ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಹೇಳಕ್ಕಾಗೋದಿಲ್ಲ, ನಿತ್ಯ ಸಂಸಾರಗಳೇ ನಿತ್ಯ ಸಂಸಾರಕ್ಕೆ ಹೋಗ್ತಾರೆ ಅಂತ ಹೇಳಕ್ಕಾಗೋದಿಲ್ಲ, ಯಾರನ್ನ ಹೇಗೆ ಬೇಕಾದ್ರೂ ಬದಲಾವಣೆ ಮಾಡಿಬಿಡ್ತಾನೆ ಅಂತ ಹೇಳಿ ಪರಮಾತ್ಮ ಎವ್ರಿಥಿಂಗ್ ವಿಲ್ ಬಿ ಅಸ್ತವ್ಯಸ್ತವಾಗಿಬಿಡುತ್ತೆ, ದ ಹೋಲ್ ಥಿಂಗ್ ಗೋಸ್ ಔಟ್ ಆಫ್ ಕಂಟ್ರೋಲ್. ಅದಕ್ಕೆ ತಾನು ಕಂಟ್ರೋಲ್ ಎಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಆರ್ಡರ್ಲಿ ಫ್ಯಾಷನ್ ಆಗಿ ಹೋಗುವಂತೆ ಮಾಡುವುದು ಅವನ ಇಚ್ಛೆ ಆಗಿದ ಕಾರಣದಿಂದ ಮಾಡ್ತಾನೆ ಹೊರತು ಪರಮಾತ್ಮನಿಗೆ ಸ್ವಾತಂತ್ರ್ಯಕ್ಕೆ ಲೋಪವಿಲ್ಲವೇ ಇಲ್ಲ. ಆ ವಿಧವಾಗಿ ಬೇರೆ ಬೇರೆ ಜೀವರಾಶಿಗಳ ಒಳಗೆ ಇದ್ದು ತಾನು ಪ್ರವರ್ತನೆ ಮಾಡ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ದತ್ತ ಕಪಿಲ ಹಯಗ್ರೀವ ಈ ಮೂರು ರೂಪಗಳಂದ್ರೆ ಒಂದೊಂದು ರೂಪ ಒಂದೊಂದು ವಿಧವಾದ ಜೀವರಾಶಿಯಲ್ಲಿ ಇರುತ್ತೋ, ಈ ಮೂರು ರೂಪಗಳು ಮೂರು ವಿಧ ಜೀವರಾಶಿಗಳಲ್ಲಿ ಇರುತ್ತೋ ಹೇಗೆ ಅಂಥೇಳಿ ನೀವು ಹೇಗೆ ನಿಮ್ಮ ನಿಮ್ಮ ತಕ್ಕಂತೆ ಯೋಚನೆ ಮಾಡಬಹುದು. ಒಂದೊಂದು ರೂಪ ಒಂದೊಂದು ಜೀವರಾಶಿಗಳಲ್ಲಿ ಇರುತ್ತೆ ಅಂತ ತಿಳ್ಕೊಂಡ್ರೆ ಆ ಜೀವರಾಶಿ ಒಳಗೆ ಆ ರೂಪದಿಂದ ಆವನ್ನು ಮಾಡ್ತಾನೆ. ಇಲ್ಲ, ಮೂರು ರೂಪಗಳು ಮೂರು ವಿಧ ಜೀವರಾಶಿಗಳೊಳಗೆ ಇದ್ದು ಮೂರು ವಿಧವಾಗಿ ಮಾಡುತ್ತೆ. ಉದಾಹರಣೆಗೆ ಮುಕ್ತಿಯೋಗ್ಯ ಜೀವನಲ್ಲಿದ್ದರೆ ದತ್ತ ಕಪಿಲ ಹಯಗ್ರೀವ ಪರಮಾತ್ಮ ಅಲ್ಲಿ ಮುಕ್ತಿಯೋಗ್ಯ ಜೀವನದಲ್ಲಿ ಹಯಗ್ರೀವ ರೂಪನಾಗಿ ಜ್ಞಾನಪ್ರದನಾಗಿ ಜ್ಞಾನವನ್ನು ಕೊಟ್ಟು, ದತ್ತಾತ್ರೇಯ ರೂಪನಾಗಿ ಭಕ್ತಿಯನ್ನು ಕೊಟ್ಟು, ಕಪಿಲ ರೂಪನಾಗಿ ವೈರಾಗ್ಯವನ್ನು ಕೊಟ್ಟು, ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ಆ ಮುಕ್ತಿಯೋಗ್ಯ ಜೀವನನ್ನು ಸರಿಯಾದ ಮಾರ್ಗದಲ್ಲಿ ನಡೆಯುವಂತೆ ಮಾಡ್ತಾನೆ. ಅದೇ ದತ್ತಾತ್ರೇಯ ಕಪಿಲ ಹಯಗ್ರೀವ ರೂಪಗಳು ತಮೋಯೋಗ್ಯ ಜೀವರಾಶಿಗಳಲ್ಲಿದ್ದರೆ ತಮೋಯೋಗ್ಯ ಜೀವರಾಶಿನಲ್ಲಿ ಹಯಗ್ರೀವ ರೂಪದಲ್ಲಿ ಅವನಿಗೆ ಶಿಕ್ಷೆಯನ್ನು ಕೊಡ್ತಾ, ಅವನಿಗೆ ಪನಿಷ್ಮೆಂಟ್ ಕೊಡ್ತಾ, ಅವನಲ್ಲಿರುವಂತಹ ಜ್ಞಾನವನ್ನು ತೆಗೆದು ಅವನಿಗೆ ಅಜ್ಞಾನ ಬರುವಂತೆ ಮಾಡಿ, ಆ ದತ್ತಾತ್ರೇಯ ರೂಪದಿಂದ ಅವನಿಗೆ ಭಕ್ತಿ ಬರದಂತೆ ದ್ವೇಷವನ್ನು ಬರುವಂತೆ ಮಾಡಿ, ಕಪಿಲ ರೂಪದಿಂದ ಅವನಿಗೆ ಬಹಳ ಕಾಮ ಕ್ರೋಧಾದಿಗಳನ್ನು ಬೆಳೆಯುವಂತೆ ಮಾಡಿ, ವೈರಾಗ್ಯವಿಲ್ಲದೆ ಮಾಡಿಬಿಟ್ಟು ಪರಮಾತ್ಮ ಅವನನ್ನು ಆ ಮೂರು ರೂಪಗಳಲ್ಲಿಯೂ ಅವನನ್ನು ತಪ್ಪು ದಾರಿಯಲ್ಲಿ ಅವನಿಗೆ ಬೇಕಾದ ಅಂದ್ರೆ ಅವನ ಯೋಗ್ಯವಾದ ಅವನ ಸ್ವರೂಪಕ್ಕೆ ತಕ್ಕಂತೆ ಮಾಡ್ತಾನೆ ಪರಮಾತ್ಮ. ಈ ವಿಧವಾಗಿ ನಿತ್ಯ ಸಂಸಾರಿಗಳಲ್ಲಿ ಇದೇ ಮೂರು ರೂಪಗಳಲ್ಲಿ ಸಂಶಯಾತ್ಮಕವಾದ ಬುದ್ಧಿಯನ್ನು ಹುಟ್ಟಿಸ್ತಾ ಪರಮಾತ್ಮ ತಾನು ತನ್ನ ವ್ಯಾಪಾರಗಳನ್ನು ಮಾಡ್ತಾನೆ ಅನ್ನುವುದನ್ನು ನಾವು ಯೋಚನೆ ಮಾಡಬೇಕು. ಈ ವಿಧವಾದ ಜೀವರ ಯೋಗ್ಯತಾನುಸಾರ ಪರಮಾತ್ಮ ಪ್ರವರ್ತನೆ ಮಾಡ್ತಾನೆ ಅನ್ನೋದನ್ನು ಹೇಳಿದ್ದಾರೆ. ಸೊ ನಿತ್ಯ ನೂತನ ನಿರ್ವಿಕಾರ ಸುಹೃತ್ತಮ ಪ್ರಣವಸ್ಥ ವರ್ಣೋತ್ಪತ್ತಿ ಕಾರಣ ವಾಂಗ್ ಮನೋಮಯ ಸಾಮಗಾನರಥ ಆದ ಪರಮಾತ್ಮನು ದತ್ತ ಕಪಿಲ ಹಯಾಸ್ಯ ರೂಪದಿ ಪೃಥ್ ಪೃಥಕ್ ಜೀವರ ಒಳಗೆ ಇದ್ದು, ಪೃಥ್ ಪೃಥಕ್ ಅಂದ್ರೆ ಬೇರೆ ಬೇರೆ ವಿಧವಾದ ಅನೇಕ ವಿಧವಾದ ಮೂರು ವಿಧವಾದ ಜೀವರಾಶಿಗಳ ಒಳಗೆ ಇದ್ದು ಪ್ರವರ್ತಿಸುವನು ಅವರವರ ಯೋಗ್ಯತೆ ಕರ್ಮವನ್ನು ಅನುಸರಿಸಿ, ಅನಾದಿ ಕರ್ಮವನ್ನು ಅನಾದಿ ಯೋಗ್ಯತೆಯನ್ನು ಆಧಾರ ಪಟ್ಟುಕೊಂಡು ಅದರ ಮೂಲಕವಾಗಿ ಪರಮಾತ್ಮ ಅವರನ್ನು ನಿಯಮನ ಮಾಡ್ತಾನೆ ಅನ್ನೋದನ್ನು ಹೇಳಿದ್ದಾರೆ. ಇದಾದ್ಮೇಲೆ 25ನೇ ಪದ್ಯವನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಮನಸ್ಸಿಂದೇರ್ವಾ ಬುದ್ಧ್ಯಾತ್ಮನಾವ ಅನಸು ಸ್ವಭಾವಾತ್ ಕರೋಮಿ ಇತ್ಯ ಸಕಲಂ ಪರಸ್ಮೇ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ.